நாராயணம் குணை சர்வை ருதிர்ணம் தோஷவர்த்திதம் நேயம் கம்யம் குருஷ்சாபினத்வா சூத்ராஸ்த உச்சதே சேதனா சேதன ஜகன் நியந்திரே அசேஷ சம்விதே நமோ நாராயணாயாச்ச சர்வசக்ராதி வந்திதா கிருத்வா பாஷ்யானு பாஷ்யேஹம் அபி வேதார்த்த சத்பதே கிருஷ்ணஸ்ய சூத்ர வியாக்யா சூத்ரானு வியாக்யா சந்நியாய விருதிம் ஸ்புடம் கரோமி மந்த புத்தீனாம் புதானாம் சோபகாரிகாம் பிரீத்தை தஸ்யைவ தேவஸ்ய தத்பிரசாத புரஸ்ஸரஹ ஜெயந்தி ஜானகீ பர்த்துச்சரணாம் போஜரேணவஹ நமஸ்வர கிரீடஸ்தான் ஏமணீநதி சேரதே துரந்த துரித த்வாந்த வித்வம்சன படீயசே பாதராயண சஞ்ஞாய பரஸ்மை மஹசே நம நமாமி ஸ்ரீமத் ஆனந்த தீர்த்தாச்சாரியம் பரம் குரும் யஸ்ய வாணி க்ருபானீயம் நிக்ருந்ததி பவாடவீம் ப்ரணம்ய சரணாம்போஜே குருணாம் தத்ருபாபலாத் சந்நியாய விருதி வியாக்யாம் கரிஷ்யாமி யதாமதி. யாவதாகித்த அக்ஷராதிகரண ததாச்ச சங்கேபே எதலாகித்த ಅದೇ ಇನ್ನು ಮುಂದೆ ಹೋಗಿತ್ತ ಇಲ್ಲಿದೆ ಬ್ರಾಹ್ಮಣ ಶಬ್ದಸ್ಯ ಪೇಜ್ ಎಷ್ಟೇ ಇದ್ರೆ ನೂರ ನೂರ ಹದಿಮೂರು ಪ್ರಾಣ ಅಲ್ಲ ಅದಾಗಿಲ್ಲ ಅಲ್ಲ ಇನ್ನು ಹಿಂದಿರ್ಬೇಕು ವೈನಾಮೇತಿ ಅದಾಗ್ತಿತ್ತು ಗೊತ್ತಾಯ್ತಾ ಅಯಂಚನ್ಯಾಯ ಅರ್ಥಾಂತರತ್ವಾದಿ ಅದು ಮುಗಿದು ಸುಷುಪ್ತ ಜೀವೇಶ್ವರಾಭೇದೆ ಈಶ್ವರೋಕ್ತಾವಪಿ ಅರ್ಥಾತ್ ಜೀವ ಏವ ಉಚ್ಯತೆ ಇತಿ ಅರ್ಥಾತ್ ತಥಾಗತಿ ಅಂತ ಪ್ರಶ್ನೆ ಬಂತು. ಸುಷುಪ್ತಿ ಉತ್ಕ್ರಾಂತಿಯೋರ್ಭೇದೇನಾ ಸ್ವಪ್ನವನ್ನು ನೋಡ್ತಕ್ಕಂಥ ಬಂದ್ರೆ ಒಂದು ಪ್ರಶ್ನೆ ಬಂದ್ರೆ ವಿಷ್ಣೋರೇವೇತಿ ಸಿದ್ಧಾಂತ ಜೀವಸ್ಯವೇತಿ ಪೂರ್ವ ಪಕ್ಷ. ಸ್ವಪ್ನಾದಿ ದ್ರಷ್ಟ ವಿಷ್ಣುವೇ ಹೊರತು ಜೀವನಲ್ಲ ಅನ್ನೋದು ಸಿದ್ಧಾಂತ. ಜೀವನೇ ಹೊರತು ವಿಷ್ಣು ಅಲ್ಲ ಅದು ಪೂರ್ವಪಕ್ಷ. ಯದ್ವಾ ಕೊನೆಯಾಗಿತ್ತದರಲ್ಲಿ ಯದ್ವಾ ಜೀವೇಶ್ವರ ಭೇದ ಏವ ಕುತ ಸಿದ್ಧ ಇತ್ಯತಃ ಇತ್ಯರ್ಥಾದಿತಿ ಅದೇ ತಾನೆ ಸಂಬಂಧ ಹೋಗಿಲ್ಲ. ತತಶ್ಚಾಯ ಅರ್ಥ ಅದಲ್ಲಿ ಆಗಿತ್ತಾಗಲೇ ಯಥಾ ಸ್ವಪ್ನಾದಿ ದರ್ಶನಸ್ಯ ಜೀವೇ ಮುಖ್ಯತ್ವೇನ ಅಸಂಗತ್ವ ಅಭೇದ ಅಭಿಪ್ರಾಯಣ ನೀಯತೆ ಅದೆಲ್ಲಾಯಿತು. ಏವಂ ಪ್ರಕಾರಾರ್ಥ ತಥಾಗತಿರಿತ್ಯರ್ಥ ಯದ್ವಾ ಜೀವೇಶ್ವರ ಭೇದ ಏವ ಕುತಃ ಇತಿ ಸಿದ್ಧ ಇತ್ಯತಃ ಇತ್ಯರ್ಥಾದಿತಿ. ಬ್ರಹ್ಮನೇ ಅಂತಿಟ್ಕೊಂಡ್ರೂ ಕೂಡ ಜೀವಬ್ರಹ್ಮರಿಗೆ ಭೇದ ಇಲ್ಲಾದ್ರಿಂದಾಗಿನೇ ಜೀವನೇ ಸ್ವಪ್ನಾದಿ ದ್ರಷ್ಟ ಅಂತ ಯಾಕೆ ಹೇಳಬಾರದು ಅಂತ ನಾವು ಕೇಳಿದ್ರೆ ಅವನು ಹೇಳ ಜೀವೇಶ್ವರ ಭೇದಕ್ಕೇನಪ್ಪ ಆಧಾರ ಇದೆ ಅಂದ್ರೆ ಆಧಾರ ಇದೆ ಅಂತ ಹೇಳ್ತಾರೆ. ಏನ್ ಆಧಾರ? ಇದು ಅರ್ಥಾದಿತಿ ಇತಿ ಅರ್ಥಾತ್ ತಥಾಗತಿ. ಏನ್ ಅರ್ಥಾತ್? ಇತಿ ಅರ್ಥಾತ್ ಅಸಂಗತ್ವ ಸ್ವಪ್ನಾದಿ ದ್ರಷ್ಟುತ್ವ ರೂಪ ವಿಶೇಷಣದ್ವಯ ಸಮಾನಾಧಿಕರಣ್ಯ ನ್ಯಾಯ ಸ್ವಾಧಿಕರಣ ಅನ್ಯಥಾನುಪತ್ಯ. ನೋಡಿ, ಅಸಂಗತ್ವ ಹೇಳಿದ್ದಾರೆ, ಸ್ವಪ್ನ ದ್ರಷ್ಟುತ್ವ ರೂಪ ಹೇಳಿದ್ದಾರೆ, ಎರಡು ವಿಶೇಷಣಗಳೇನಿವು? ಜೀವ ಮತ್ತು ಬ್ರಹ್ಮರಲ್ಲಿ ಸಮಾನವಾಗಿರತಕ್ಕಂತಹ ಕಾರಣದಿಂದ ಇದನ್ನು ಕೂಡಿಸಬೇಕಾದ್ರೆ ಬೇರೆ ದಾರಿ ಇಲ್ಲ. ಆದ್ರಿಂದಾಗಿನೆ ತಥಾ ಜೀವೇಶ್ವರ ಯೋಹೋ ಅಭಿನ್ನತ್ವೇನ ಗತಿ ಅವಗತಿ ಇತ್ಯರ್ಥ. ತಥಾ ಗತಿ, ತಥಾ ಗತಿ, ತಥಾ ಅಂದ್ರೇನು? ಜೀವೇಶ್ವರ ಯೋಹೋ ಅಭಿನ್ನತ್ವೇನ, ಗತಿ ಅಂದ್ರೆ ಅವಗತಿ, ತಿಳಿಯಲಿಕ್ಕೆ ಸಾಧ್ಯವಾಗ್ತಾ ಇದೆ. ಆದ್ರಿಂದ ಜೀವೇಶ್ವರ ಅಭೇದವೇ ಒಟ್ಟು ಸೂತ್ರಾರ್ಥ ಅಂತ ಅಲ್ಲಿ ಹೋಗ್ತಾನೆ. ಏವಂಚ ಅಸಂಗತ್ವ ಸ್ವಪ್ನಾದಿ ದ್ರಷ್ಟುತ್ವ ಲಿಂಗ ಅನ್ಯಥಾನುಪತ್ಯ. ಇದಕ್ಕೆ ಅರ್ಥ ಏನಂತ ಹಿಂದೆ ಬಂದಿದೆ. ದೇವದತ್ತ ಹಗಲು ಊಟ ಮಾಡೋದಿಲ್ಲ, ಭಾರಿ ದಪ್ಪವಾಗಿದ್ದಾನೆ ಅಂದ್ರೆ ಏನರ್ಥ? ರಾತ್ರಿ ಊಟ ಮಾಡ್ತಾನೆ. ಅದೇ ರೀತಿಯಲ್ಲಿ ಸ್ವಪ್ನಾದಿ ದ್ರಷ್ಟ ಒಬ್ಬನಿದ್ದಾನೆ, ಜೀವ ಸ್ವಪ್ನಾದಿ ದ್ರಷ್ಟ. ಯಾತಕ್ಕೆ ಸ್ವಪ್ನಾದಿ ದ್ರಷ್ಟ ಅಂತ ಹೇಳಿ ಅಸಂಗ ಅಂತ ಹೇಳಿದ್ದಾರೆ. ಅಸಂಗತ್ವನೂ ಇರಬೇಕು, ಸ್ವಪ್ನಾದಿ ದ್ರಷ್ಟತ್ವನೂ ಇರಬೇಕು. ಅಂದ್ರೆ ಸ್ವಪ್ನ ಕಾಣೋನು ಸ್ವಪ್ನ ತೋರಿಸೋನು ಏನಾಗಿರ್ಬೇಕು? ಇಬ್ರು ಇಬ್ರು ಒಂದೇ ಆಗಿರ್ಬೇಕು. ಇವನು ಅದ, ಇವರು ಒಂದೇ ಆಗಿರಬೇಕು, ಬೇರೆ ದಾರಿ ಇಲ್ಲ. ಇರೋದು ಒಬ್ಬೇ, ಆದ್ರಿಂದ ಅವರು ಗಟ್ಟಿ ಮಾಡ್ಕೊಂಡ್ಬಿಟ್ಟಾರೆ. ಬೇರೆ ಇಲ್ಲ ಅಂತ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟೆ ಮಾತಾಡ್ತಾರೆ ಅವನು ಕೂಡ. ಹೇಳಿದೆ ಅದೇ ಅಸಂಗತ್ವ. ಆದ್ರೆ ನೋಡ್ತಾನೆ, ಅದೆಲ್ಲ ನೋಡ್ತಾನೆ, ಇವನು ಅನುಭವಿಸ್ತಾನೆ. ಬಟ್ ಅವನೇ ಅನುಭವಿಸೋ ಸುಳ್ಳು ಅಂದ್ಬಿಡ್ತಾನೆ. ಅನುಭವಿಸೋದೆಲ್ಲ ಏನದು? ಅಸಂಗ ಅಸಂಗ ಸುಳ್ಳಾದ್ರಿಂದ ಅಭೇದಕ್ಕೆ ತೊಂದರೆ ಇಲ್ಲ. ಅದು ಯಾವ ಪ್ರಾಬ್ಲಮ್ ಬರುತ್ತೆ ನಿಮಗೆ, ಅನುಭವಿಸ್ತಾನೆ ಸತ್ಯ ಅಂತ ಒಪ್ಪಿಕೊಂಡ್ರೆ, ಒಪ್ಪಿಕೊಡೋದಿಲ್ಲ ಅಂತ ಹೇಳ್ತಾನೆ. ಬಟ್ ಅನುಭವಕ್ಕೆ ಬಂದಿರೋದು ಏನಂತದ ದುಃಖಾನುಭವ ಆಗಿರೋದು ಏನಾಗಿದೆ ಅನುಭವಕ್ಕೆ ಬಂದಿದೆ, ಅದನ್ನು ತೆಗೆದಾಕಲಿಕ್ಕೆ ಸಾಧ್ಯ ಇಲ್ಲ ಹೇಳುತ್ತಾರೆ. ಅಸಂಗತ್ವ ದ್ವಿತೀಯ ಸ್ವಪ್ನಾದಿದೃಷ್ಟ, ಅದಕ್ಕೆ ಅದೇನಂತಾರೆ ಅನ್ಯಥಾನುಪಪತ್ಯ ಅಭೇದಸ್ಯ ಸಿದ್ಧೇ ಸಿದ್ಧೇ ಜೀವ ಏವ ಎಂ ಸ್ವಪ್ನಾದಿದೃಷ್ಟ ಇತ್ಯರ್ಥ. ಜೀವನೇ ಈ ಸ್ವಪ್ನಾದಿದ್ರಷ್ಟುವಾಗಿದ್ದಾನೆ. ಅಯಂಚ ನ್ಯಾಯೋ ಭೇದೇನ ಇತ್ಯನೇನ ಸ್ವಪ್ನಾದಿ ದರ್ಶನೋ ದರ್ಶನ ಅಸಂಗತ್ವ ಅನ್ಯಥಾನುಪಪತ್ಯ ತದ್ವಿರುದ್ಧ ಅಭೇದ ಪ್ರಾಪ್ತಿರೀತಿ ಸೂಚಿತೋ ಭವತಿ. ಅದು ಸರಿಯಲ್ಲ, ಅಸಂಗತ್ವ ಅಂತ ಏನ್ ಹೇಳಿದೆ ಅದಿಲ್ಲ. ಯಾರಲ್ಲಿಲ್ಲ? ಜೀವನದಲ್ಲಿ ಅಸಂಗತ್ವ ಇಲ್ಲ, ದೇವರಲ್ಲಿದೆ. ಆದ್ರೆ ಸ್ವಪ್ನಾದಿ ದೃಷ್ಟರೂ ಆಗಿರಬೇಕು, ಅಸಂಗನೂ ಆಗಿರಬೇಕು. ಯಾರದು? ದೇವರೇನೆ. ಜೀವ ಏನಾಗಿದ್ದಾನೆ? ಸ್ವಪ್ನ ದ್ರಷ್ಟ ಆಗಿದ್ದಾನೆ, ಅಸಂಗ ಆಗಿಲ್ಲ. ಏನಾಗಿದ್ದಾನೆ? ಅವನು ಅನುಭವಿಸ್ತಾ ಇದ್ದಾನೆ. ಆದ್ರಿಂದ ಜೀವ ಈಶ್ವರರಲ್ಲಿ ಭೇದ ಸಿದ್ಧವಾಯಿತೆ ಹೊರತು ಅಭೇದ ಸಿದ್ಧವಾಗೋದಿಲ್ಲ. ಅರ್ಥ ಆಯ್ತಾ? ಪ್ರತಿ ಪಾಯಿಂಟ್ ಕೂಡ ಎಲ್ಲಿ ವಿರೋಧ ಬರುತ್ತೋ ಅದಕ್ಕೇನು ಉತ್ತರ ಕೊಡ್ತಾನೆ, ಅದೆಲ್ಲ ಸುಳ್ಳು. ಅದು ವ್ಯಾವಹಾರಿಕ ಅಂತ ಹೇಳ್ಬಿಟ್ಟ, ವ್ಯಾವಹಾರಿಕ ಅಂತ ಹೇಳಿದಾಗ ಅದನ್ನ ಒಪ್ಪಿಟ್ಬಿಟ್ರೆ ಏನಾಗುತ್ತೆ ಅಲ್ಲಿಗೆ, ಅವನು ಕರೆಕ್ಟ್ ಆಗುತ್ತೆ. ಆದ್ರೆ ಒಪ್ಪದಕ್ಕೆ ಸಾಧ್ಯ ಆತಕ್ಕಿಲ್ಲ ಅಂದ್ರೆ ಅದು ವಿರುದ್ಧವಾದದ್ದು. ಯಾವುದಕ್ಕೆ? ಅನುಭವಕ್ಕೆ ವಿರುದ್ಧ. ಅನುಭವಕ್ಕೆ ವಿರುದ್ಧ ಅಂದ್ಮೇಲೆ ಅದಕ್ಕಿಂತ ತಪ್ಪಿನಿಂದಿರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ಅನುಭವ ಎಂಬುದೇನದು ಅಲ್ಟಿಮೇಟ್, ಅದಕ್ಕಿಂತ ದೊಡ್ಡ ಪ್ರಮಾಣ ಇಲ್ಲ ಪ್ರತ್ಯಕ್ಷದಲ್ಲಿ. ಆದ್ದರಿಂದ ಅದು ಸರಿಯಲ್ಲ, ಅದು ಸಿದ್ಧಾಂತ. ಅಲ್ಲಿ ಬಂದಿದ್ದು ಹೀಗಲ್ಲ, ಅಲ್ಲಿ ಬಂದಿದ್ದೇನು ಸ್ವಪ್ನ ಅಂಬುದು ಸುಳ್ಳು ಅಂತ ಅರ್ಥ ಮಾಡಕ್ ಹೋಗ್ತಾರೆ, ಅದು ಸರಿಯಲ್ಲ. ಇದೇ ವಿಷಯ. ಅಲ್ಲಿ ಇಲ್ಲಿ ಬಂದಿರೋದು ಪ್ರಶ್ನೆ ಬೇರೆ, ಅಲ್ಲಿ ಬಂದಿರೋ ಪ್ರಶ್ನೆ ಬೇರೆ. ಇಲ್ಲಿ ಬಂದಿರೋದೇನು ಸ್ವಪ್ನ ಕಾಣೋದು ಯಾರು? ಸುಷುಪ್ತಿಗಾರಿಗೆ. ಇದು ಪ್ರಶ್ನೆ. ಈಗ ಅಲ್ಲಿ ಬಂದಿರೋದೇನು ಸ್ವಪ್ನ ಸತ್ಯನೋ ಸುಳ್ಳು ಅಂತೇಳಿ, ಅವ್ರ ವಾದ ಏನದಕ್ಕೆ? ಸುಳ್ಳು ಅಂತೇಳಿ, ಸ್ವಪ್ನನೇ ಸುಳ್ಳು ಅಂತಾರೆ. ಆ ತಮಾಷೆ ಅಂದ್ರೆ ಅವರಿಗೆ ವಿರುದ್ಧ ಇದು. ಇಲ್ಲಿ ಹೇಳ್ತಿರೋದೇನೋ ಸ್ವಪ್ನ ಸುಳ್ಳು ಅಂತ ಹೇಳಲಿಲ್ಲ ಇಲ್ಲಿ. ಏನಂತ ಹೇಳಿದ್ರೆ ಇಲ್ಲಿ ಸ್ವಪ್ನ ಕಾಣೋನು ಯಾರು ಅಂತ ಅಷ್ಟೇ ಪ್ರಶ್ನೆ. ಆದ್ರೆ ದುಃಖಾನುಭವ ಮಾತ್ರ ಸುಳ್ಳು, ಅಲ್ಲಿ ಸ್ವಪ್ನನೇ ಸುಳ್ಳು ಅಂತ ಹೇಳಿದ್ರು. ಅದು ಬ್ರಹ್ಮಸೂತ್ರಗಳಿಗೆ ವಿರುದ್ಧವಾದಂತ ಅರ್ಥ ಬರೆದಾಗಾಯ್ತು. ಅದಕ್ಕೆ ಆಚಾರ್ಯ ಏನಂತ ಹೇಳ್ತಾ ಇದ್ರು, ಪಾಠ ಮಾಡ್ತಾ ಮಾಡ್ತಾ ಅದ್ವೈತ ಪಾಠ ಮಾಡ್ತಾ, ಮಾನ್ಯೋನ್ವಯೋ ಅನ್ಯೋನ್ಯ ಮಹೋನ ದೃಶ್ಯತೆ. ಇಲ್ಲಿ ಪರಸ್ಪರ ಅನ್ವಯನೂ ಇಲ್ಲ, ಸೂತ್ರಕ್ಕೆ ಹೊಂದಾಣಿಕೆನೂ ಇಲ್ಲ, ಇದು ಹೇಗೆ ಭಾಷ್ಯ ಆಗುತ್ತೆ ಅಂತ ಪ್ರಶ್ನೆ ಮಾಡ್ತಾ ಮಾಡ್ತಾ ಹೋದ ಜನಗಳಿಗೆ ಏನಾಯ್ತಾಗ, ಸರಿಯಾದ ಭಾಷೆ ನೀವೇ ಹೇಳಿಬಿಡಿ ಅಂತ ಕೇಳಿಕೊಂಡ್ರು. ಆಗ ಆಚಾರ್ಯ ಭಾಷ್ಯವನ್ನು ಹೇಳಿದ್ರು. ಅರ್ಥ ಆಯ್ತಾ? ಒಂದಲ್ಲಿ ಕಡೆ ಒಂದೇ ರೀತಿ. ಅದು ಬೇರೆಯವರು ಕೂಡ ಇತ್ತೀಚೆಗೆ ಹೇಳುತ್ತಾರೆ. ಶಂಕರ ಆರ್ಗ್ಯೂಸ್ ಫ್ರಮ್ ಬೋತ್ ಪಾಯಿಂಟ್ಸ್ ವಿಥೌಟ್ ಕೇರಿಂಗ್ ಮಚ್ ಫಾರ್ ಲಾಜಿಕಲ್ ಕನ್ಸಿಸ್ಟೆನ್ಸಿ ಅಂತ ಒಂದು ಮಾತಿದೆ. ಲಾಜಿಕಲ್ ಕನ್ಸಿಸ್ಟೆನ್ಸಿ ಬಗ್ಗೆ ಅವರು ಯೋಚನೆ ಮಾಡದೇನೆ ಆರ್ಗ್ಯೂಸ್ ಫ್ರಮ್ ಬೋತ್ ಸ್ಟ್ಯಾಂಡ್ ಪಾಯಿಂಟ್ಸ್, ಇದು ವ್ಯರ್ಥ ಈ ರೀತಿ ಒಂದು ಆ ರೀತಿ ವಾದ ಮಾಡುತ್ತಾರೆ ಅಂತೇಳಿ. ಅದನ್ನೇ ಆಚಾರ್ಯ ಏನಂತ ಹೇಳಿತ್ತು, ಮಾನ್ಯೋನ್ವಯೋ ಅನ್ಯೋನ್ಯ ಮಹೋ ನ ದೃಶ್ಯತೆ. ಎಲ್ಲೂ ಏನಿಲ್ಲ, ಪರಸ್ಪರ ಹೊಂದಾಣಿಕೆನೇ ಇಲ್ಲ. ಏನ ಅವಗತಿ ಅಂದ್ರೆ ಗತಿ, ಗತಿ ಎಂಬುದಕ್ಕೆ ಎರಡು ಅರ್ಥ ಇದೆ. ನಡೆಯೋದು ಅಂತಾಗುತ್ತೆ, ಇನ್ನೊಂದು ತಿಳಿಯೋದು ಅಂತಾಗುತ್ತೆ. ಅವಗತಿ ಅಂದ್ರೆ ತಿಳಿಯೋದಷ್ಟೇ. ಸೊ ಗತಿ ಶಬ್ದಕ್ಕೆ ಎಂತ ಅರ್ಥ ಮಾಡಬೇಕಿಲ್ಲಿ? ತಿಳಿಯೋದು ಅಂತ ಅರ್ಥ. ಏನ್ ತಿಳಿಯೋದು? ಅವನ ಪ್ರಕಾರ ತಥಾಗತಿ, ಜೀವೇಶ್ವರ ಅಭೇದವೇ ಅಂತ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳಿದ. ಅದಾಗೋದಿಲ್ಲ ಅಂತ ಹೇಳಿದ, ಅದಾಗೋದಿಲ್ಲ. ಸ್ವಪ್ನಾವಸ್ಥೆ ಅದು ದೇವತೆಗಳು ಪ್ರಶ್ನೆ ಬಂದಿಲ್ಲ, ಇಲ್ಲಿ ಪ್ರಶ್ನೆ ಬಂದಿಲ್ಲ. ಈ ನಮ್ ಪ್ರಶ್ನೆ ತಾನೇ. ಈಗ ಏನಿದೆ ನಮಗೆ ಇಲ್ಲಿ ಪ್ರಣಿತಿರೋದೇನೀಗ? ದೇವತೆಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಈ ಸ್ವಪ್ನ ಅವಸ್ಥೆ ನಡೀತಾ ಇದೆ ಯಾರಿಗೆ ಅಷ್ಟೇ. ಸ್ವಪ್ನ ಅವಸ್ಥೆ ಯಾರಿಗಿದೆ ಯಾರಿಗಿಲ್ಲ ಪ್ರಶ್ನೆ ಅಲ್ಲ. ಈಗ ಸ್ವಪ್ನ ನಡೀತೆ ಬಿದ್ದಿದೆಯಪ್ಪ, ಈಗ ಸ್ವಪ್ನ ಯಾರು ಕಾಣೋ? ಸುಷುಪ್ತಿ ನಿದ್ರೆ ಬಂದಿದೆ ಯಾರಿಗೆ? ಅದು ಇದು ಪ್ರಶ್ನೆ ಈಗ ಅಷ್ಟೇ ಹೊರತು. ಸ್ವಪ್ನ ಬೀಳದಿದ್ದವರು ಪ್ರಸಂಗ ನಾವಿದೆ. ಈ ಕುಪ್ಪಸ್ಯ ತಪ್ಪಾಡಿ ಏನ್ ಶಿಕ್ಷೆ ಕೊಡಬೇಕು ಅಷ್ಟೇ ಹೊರತು, ತಪ್ಪು ಮಾಡಿದವರು ಇದ್ದಾರೆ ಅಂದ್ರೆ ಪ್ರಶ್ನೆ ಇಲ್ಲ. ತಪ್ಪು ಹೊಡೆದವ್ರು ಏನ್ ಶಿಕ್ಷೆ ಕೊಡಬೇಕು ಅಷ್ಟೇ. ಆದ್ರೆ ಸ್ವಪ್ನ ಕಾಣೋನು ಯಾರಪ್ಪ ಅಷ್ಟೇ. ದ್ರಷ್ಟು ನೋಡೋನು ಅಂತ ದ ಸಿಯರ್. ಇಲ್ಲಿ ಸಿಯರ್ ಅಂದ್ರೆ ಏನು? ಇಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸ್ವಪ್ನ ನೋಡೋನು ಬೇರೆ, ಇನ್ವಾಲ್ವ್ ಆಗೋನು ಬೇರೆ. ಜಗಳಾಡ್ತಾ ಇರ್ತಾರೆ ಈಗ. ಜಗಳಾಡ್ತಿರ್ಬೇಕಾ? ಇಬ್ರು ನೋಡೋರೆ ಜಗಳಾಡೋರು ಕೂಡ ಏನ್ ಮಾಡ್ತಾ ಮಾಡ್ಬೇಕು? ಅವನೀಗ ನೋಡ್ತಾನೆ ಹೊಡಿಬೇಕು, ಬೇರೆ ದಾರಿ ಇಲ್ಲ. ಅವ್ರು ಹೊಡೆದಾಡ ಇವ್ರು ನೋಡ್ತಾ ಇದ್ದಾರೆ. ಎಷ್ಟು ನಮಗೆ ಸ್ವಪ್ನದ ಬಗ್ಗೆ ಬಿಟ್ಬಿಡೋಣ. ಹೊಡೆದಾಟ ನಡಿಬೇಕಾದ್ರೆ ನಾವೊಬ್ರು ನೋಡ್ತಾ ಇದ್ದೀವಿ. ಈಗ ಇಬ್ರು ಅವರು ನೋಡ್ತಾರೆ, ನಾವು ನೋಡ್ತಾರೆ. ಈಗ ಬರೀ ದ್ರಷ್ಟು ಹೋದ್ರೆ ಯಾರು? ಹೊರಗೆ ನಿಂತಿರೋರು. ಅವ್ನು ದ್ರಷ್ಟು ಅಲ್ಲ, ಇನ್ವಾಲ್ವ್ ಆಗಿದ್ದಾರೆ, ಹೊಡಿತಾ ಇದ್ದಾನೆ. ಹೊಡಿಸ್ಕೊತಾ ಇದ್ದಾರೆ, ಹೊಡಿತಾ ಇದ್ದಾರೆ. ಇವನು ಬರೀ ನೋಡ್ತಿದ್ದಾನೆ ಅಷ್ಟೇ. ಆಗ ಸ್ವಪ್ನ ಆ ರೀತಿ ನೋಡೋದು ಯಾರು ಅಂದ್ರೆ, ಯಾರು ಅಲ್ಲಿ ಬೇರೆಯವನೇ ಆಗೋ, ಇಲ್ಲಿ ಯಾರು ಅಂದ್ರೆ ದೇವರು. ಗೊತ್ತಾಯ್ತಾ? ನಮಗೆ ಬಿದ್ದ ಸ್ವಪ್ನನ ನಮಗಿಂತ ಸರಿಯಾಗಿ ನೋಡೋದು ಯಾರೋ ದೇವರು, ಕೊಡೋದು ಯಾರೋ ದೇವರು. ಈಗ ದೇವರು ಅದರಿಂದ ದೇವರ ಮಹಿಮೆ ಅದು ಆಕ್ಚುಲಿ. ದೇವರ ಮಹಿಮೆ ಏನ್ ಮಾಡಿಬಿಟ್ಟಿರೋರು ಈಗ ಯಾವುದೋ ಪ್ರಸಂಗ ತೋಟ ಇರೋದ ಗಂಟ ಅರ್ಥ ಬರೆದಿತ್ತಾಯ್ತು, ಅರ್ಥ ಆಯ್ತಾ? ಅದು ದೇವರ ದೊಡ್ಡ ಮಹಿಮೆ ಅದು. ಅದು ಮುಂದೆ ಪ್ರಶ್ನೆ, ನಮ್ಮ ಸ್ವಪ್ನನೇ ಸರಿಯಾಗಿ ನೋಡಕ್ ಬರೋದಿಲ್ಲ ನಮಗೆ. ಇಲ್ಲಿ ಸ್ವಪ್ನ ನೋಡೋಣ ಅಂತ ಹೇಳಿದ್ರೆ ಅರ್ಥ, ಒಂದು ಕನಸು ಬಿದ್ದಾಗ ಅದನ್ನ ನೋಡೋಣ ಅಷ್ಟೇ ಅಲ್ಲ, ಈ ಸ್ವಪ್ನ ಪ್ರಪಂಚನೇ ನೋಡೋಣ ಯಾರು, ಪ್ರಶ್ನೆ ಈಗ. ಅರ್ಥ ಆಯ್ತಾ? ಈಗ ಸ್ವಪ್ನ ಪ್ರಪಂಚನೇ ನೋಡೋಣ ಯಾರು, ಅರ್ಥ ಆಯ್ತಾ? ಎಲ್ಲರೂ ಸ್ವಪ್ನ ನೋಡಬೇಕು. ನಮ್ಮ ಸ್ವಪ್ನವೇ ಸರಿಯಾಗಿ ಅರ್ಥ ಆಯ್ತು, ನಮ್ಮ ಸ್ವಪ್ನ ಹೇಗೆ ಬಿದ್ದಿತ್ತು ಏನರ್ಥ ಅಂತ ಕೇಳ್ತಾರೆ. ದೇವರು ಏನ್ ನೋಡ್ತಾನೆ? ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಎಷ್ಟೆಷ್ಟು ಸ್ವಪ್ನ ಯಾರ್ಯಾರಿಗೆ ಬೀಳ್ತಾ ಇದೆ ಅದನ್ನೆಲ್ಲ ಮಾಡೋದು ಯಾರು? ಒಂದೆರಡು ಸಿನಿಮಾ ಡೈರೆಕ್ಟ್ ಮಾಡೋದಕ್ಕೆ ಸುಸ್ತು ಹೋಗಿರ್ತಾರೆ, ನೋಡ್ತಾನೆ ಲಾಸ್ ಹೋಗಿ ಸೊ ಆಗಿ ಏನೋ ಆಗೋಗ್ಬಿಟ್ಟಿರ್ತಾರೆ. ಇದೇನಿದು ಅನಾದಿ, ಆಕ್ಚುಲಿ ಫಿಲಂ ಕಾನ್ಸೆಪ್ಟ್ ಇರೋದೇ ಈ ಸ್ವಪ್ನದಿಂದ. ಶೂಟ್ ಮಾಡಿದ್ದಾರೆ ಏನ್ ಮಾಡ್ತಾರೆ, ಆಮೇಲೆ ಎಡಿಟ್ ಮಾಡಿ ತೋರಿಸ್ತಾರೆ. ಶೂಟ್ ಮಾಡಿದ್ದೆಲ್ಲ ತೋರಿಸೋದಿಲ್ಲ, ಏನ್ ಮಾಡ್ತಾರೆ? ಎಡಿಟ್ ಮಾಡಿ ತೋರಿಸ್. ಪರಮಾತ್ಮ ಏನ್ ಮಾಡ್ತಾ, ನಮಗೆ ಬಿದ್ದ ಅನುಭವನೆಲ್ಲ ಏನ್ ಮಾಡ್ತಾನೆ? ಎಡಿಟ್ ಮಾಡಿ ಎಷ್ಟು ಬೇಕೋ ಅಷ್ಟು ತೋರಿಸ್ತಾ ಬರ್ತಾರೆ. ನಮ್ದು ಎಷ್ಟು ಬಿದ್ದಿದೆ ಶೂಟ್ ಆಗಿರೋದಿದ ದೊಡ್ಡ ಅನಾದಿ ಅನಂತ ದೊಡ್ಡ ಹೀಪ್ ಅದು. ದೇವ್ರು ಏನ್ ತೋರಿಸ್ತಾ ಬರ್ತಾರೆ ನಮಗೀಗ, ಯಾವ್ದು ರೈಪ್ ಅವತ್ತು ನೋಡ್ಲಿಕ್ಕೆ ಏನ್ ಬಂದಿದೆ ಅದು ಮಾತ್ರ ತೋರಿಸ್ತಾರೆ, ಬೇರೆ ತೋರಿಸೋದಿಲ್ಲ. ಹಾಗೆ ಬಿದ್ದುಬಿಟ್ಟು ಏನಾಗುತ್ತದ, ಮನುಷ್ಯ ಹುಚ್ಚಾಗ್ಬಿಡ್ತಾರೆ, ಡಂಪ್ ಆಗಿ ಏನಾಗ್ಬಿಡ್ತದೆ ನಮ್ಗೆ ಗೊತ್ತಲ್ಲ. ಕಂಪ್ಯೂಟರ್ ಓವರ್ಲೋಡ್ ಆದಾಗ ಏನಾಗುತ್ತದ, ಕ್ರಾಶ್ ಆಗ್ಬೇಕು, ಆಗ್ತಾರೆ, ಕ್ರಾಶ್ ಆಗಬಾರ್ದು ನಮ್ಮ ಇದ ಲೈಫೇ ಕ್ರಾಶ್ ಆಗಬಾರ್ದು. ಅದಕ್ಕಾಗಿ ಪರಮಾತ್ಮ ಮಧ್ಯ ಮಧ್ಯ ಏನ್ ಮಾಡ್ತಾರೆ, ಅದನ್ನ ಕ್ಲಿಯರ್ ಮಾಡ್ತಾ ಹೋಗ್ತಾರೆ, ಸ್ವಪ್ನದ ಮೂಲಕ ಕ್ಲಿಯರ್ ಮಾಡ್ತಾರೆ. ಅರ್ಥ ಆಯ್ತಾ? ಅದನ್ನೆಲ್ಲ ದೊಡ್ಡ ಮಹಿಮೆ ಇದು ಕೆಲಸಕ್ಕೆ ಬಾರದು ಏನ್ ಮಾಡ್ಬಿಟ್ಟಿದೆ ಅರ್ಥನೇ. ಈಗ ಬರೀ ಕನಸು ಕಾಡೋರು ಯಾರು, ಅವನೇ ದೇವರು. ಹಾಗೆ ಸಾಧ್ಯ ಇದೆ ಆಗಿದ್ರೆ ದೇವ್ರ ಕನಸು ಕಾಣ್ತಾನಾಗುತ್ತೆ ಕೊನೆಗೆ ಆಗಿದ್ದೇನೀಗ, ದೇವತೆಗಳೇ ಕನಸು ಕಾಣೋದಿಲ್ಲ, ದೇವ್ರ ಕನಸು ಕಾಣ್ತಾನಾಗಿದ್ರೆ ಅರ್ಥ ಆಯ್ತಾ? ದೇವತೆಗಳೇ ಕನಸು ಕಾಣೋದಿಲ್ಲ, ದೇವ್ರ ಕನಸು ಕಾಣ್ತಾನೆ ಅಂದ್ರೆ ಆಗಿದ್ರೆ ಎದ್ದಿರೋರು ಆಗ, ನಾವು ಕನಸು ಕಾಣೋ ದೇವ್ರು ಎದ್ದಿರ್ತಾರೆ, ದೇವ್ರ ಕನಸು ಕಾಣ ಅವ್ರಿಗೆ ಕನಸು ಕೊಡೋದು ಯಾರು, ಗೊತ್ತಾಯ್ತಾ? ಅವನ್ ನೆವಸೋದು ಯಾರು, ಸೃಷ್ಟಿ ಮಾಡೋದು ಯಾರು, ಅರ್ಥ ಇಲ್ಲ ಬಂಡಿಲ್ಲ ಅದು. ಯಾವ್ದು ಕುಡಿಬೇಕಾಗಿಲ್ಲ, ಉಳಿದ ಬಾಚಿರೋದಕ್ಕೆ ಮತ್ತೊಂದು ಕನಸು ಶುರುವಾಗುತ್ತೆ, ಆಮೇಲೆ ಅದೇನಾಗ್ಬೇಕು ಅದನ್ನ ಅನುಭವಿಸಿ ಹೋಗ್ಬಿಡುತ್ತೆ. ಕೆಲವೊಂದು ಸ್ವಪ್ನಗಳು ಹೇಗೆ ಅಂತ ಕೇಳಿದ್ರೆ ಅನುಭವಿಸಿ ಹೋಗ್ಬಿಡೋದು ಆ ಕಡೆಗೆ, ಮತ್ತೆ ಇನ್ನೊಂದು ಕ್ರಿಯೇಟ್ ಆಗಬಾರದು. ಅದು ಕ್ರಿಯೇಟ್ ಆದ್ರೆ ಏನಾಗುತ್ತದ, ಮತ್ತೆ ಇನ್ನು ಮೊದಲಿಗಿಂತ ಹೆಚ್ಚು ಹೋಪ್ಲೆಸ್ ಆಯ್ತದೆ. ಈಗ ತ್ಯಾಜ್ಯ ಪದಾರ್ಥ ಏನಾಗಬೇಕು, ಯಾವಾಗಲೂ ತೆಗೆದಾಕ್ಬಿಡ್ಬೇಕದು. ತೆಗೆದಾಕೋದು ಎಲಿಮಿನೇಟಿಂಗ್ ಪ್ರೊಸೆಸ್ ಅದು. ನಮ್ಮ ದೇಹದೊಳಗೆ ಸೆಲ್ಸ್ ಸತ್ತ ಮೇಲೆ ಎಲಿಮಿನೇಟ್ ಆಗದೆ ಹೋದ್ರೆ ಅಲ್ಲೇ ಡಂಪ್ ಆಗುತ್ತಲ್ಲ, ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಎಲಿಮಿನೇಟ್ ಆಗಲಿಕ್ಕೋಸ್ಕರ ದೇವರು ಹಾಗೆ ಮಾಡ ಸಂಸ್ಕಾರ ಬಿದ್ದಿದ್ದನ್ನ ತೆಗೆದಾಕ್ಬೇಕಂತ. ಸ್ವಪ್ನದಲ್ಲಿ ಬಂದಾಗ ಏನಾಗುತ್ತೆ, ಅದು ಹೋಗ್ಬಿಡುತ್ತೆ. ಯಾವ್ದು ಆರ್ಟ್ ಆಫ್ ಫರ್ಗೆಟಿಂಗ್? ಅದೇ ವಿಸ್ಮರಣೆ ಅಂದ್ರೆ ಅದೇ ವಿಸ್ಮರಣೆ. ವಿಸ್ಮರಣೆ ನಮ್ ಕೈಲಿಲ್ಲ, ಮತ್ತೆ ಆರ್ಟ್ ಗೇಟ್ ಪ್ರಶ್ನೆ ಬರೋದಿಲ್ಲ. ಏನಿದೆ ಅಲ್ಲಿ ಮತ್ತ ಸ್ಮೃತಿಯಲ್ಲಿ ಜ್ಞಾನ ಅಪೋಹಾರಂಚ, ನೆನಪು ಕೊಡೋದು ನಾನೇ, ನೆನಪು ಮರಬು ಕೊಡೋನು ನಾನೇ ಅಂತ ಹೇಳ್ತಾರೆ. ಆರ್ಟ್ ಪ್ರಶ್ನೆ ಇಲ್ಲೇ ದೇವರದ ಆರ್ಟ್ ಅಷ್ಟೇ ಹೊರತು ನಮ್ಮದೇನಿಲ್ಲ. ದೇವರ ಅನುಗ್ರಹ ಮಾಡಿದ್ರೆ ಮರ್ತು ಹೋಗ್ಬಿಡುತ್ತೆ. ಅನುಗ್ರಹ ಮಾಡದೆ ಹೋದ್ರೆ ಮರಿಲೆಕ್ ಹೋಗಿ ಕುಡಿಲಕ್ಕೆ ಶುರು ಮಾಡ್ತಾನೆ ಮರಿಲೆಕ್ಕು, ಆಮೇಲೆ ಕುಡಿಯೋದು ಗಟ್ಟಿ ಆಗ್ತದೆ, ಬರೆಯೋದಿಲ್ಲ ಕುಡಿಯೋದಿಲ್ಲ. ಆ ಕುಡಿಯೋದು ಬಿಟ್ಟ ತಕ್ಷಣ ನೆನಪಾಗುತ್ತೆ ಮತ್ತೆ ಅವರಿಗೆ, ಅದೇನಾಗ್ತದೆ ಅವರಿಗೆ ಕುಡ ಪರ್ಮನೆಂಟ್ ಕುಡುಕಾಗ್ಬಿಡ್ತಾನೆ ಹೊರತು ಆ ಸೊಲ್ಯೂಷನ್ ಅಲ್ಲ. ಮರೆಯೋದು ನಮ್ಗೆ ಆಲ್ಟ್ ಆಗಿದ್ದಿದ್ರೆ ಯಾರು ಏನ್ ಮಾಡ್ತಿದ್ದಿಲ್ಲ, ಯಾರು ಕುಡಿಯಲು ಹೋಗ್ತಾನೆ ಇರಲಿಲ್ಲ, ಒಂದು ಮರ್ತು ಆರಾಮ್ ಕೂತ್ಬಿಡ್ತಿದ್ರು. ಬರಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾವ್ದು ಬರೀಬೇಕಂತೀವೋ ಅದೇನಾಗುತ್ತೆ, ಯಾವ್ದು ನೆನ್ಬಿಟ್ಕೋಬೇಕು ಅದು ಪಾಠ ಬರ್ತಾ ಬಿಡುತ್ತೆ, ತಕ್ಷಣ ಬರ್ತಾ ಬಿಡುತ್ತೆ ಪಾಠ. ಪಾಠಗಳು ಆಗಲೇ ಬರೆಯುತ್ತೆ. ಅದೇ ಅದು ನಮ್ಮ ಅಸ್ವಾತಂತ್ರ ತೋರಿಸುತ್ತೆ, ನಮ್ಮ ಅಸ್ವಾತಂತ್ರ್ಯ ಅದೇ ಅದು ಹೇಳಿದ್ದೇನೆ. ಈಗ ಇದಿನ ಅಪರೋ ನಭವೇತ್ಸ ಹರಿ ಕಥವಶ್ಯವಶೆ ಜಗದೇ ತದಬು. ನಮ್ಮ ಜೀವನವೇ ತಗೊಂಡ್ಬಿಟ್ಟು ಯಾವ್ದು ಬರೀಲಿಕ್ಕೆ ಇಷ್ಟಪಡ್ತೇವೆ ಅದು ಬರೆಯೋದೇ ಇಲ್ಲ. ಯಾವ್ದು ಜ್ಞಾಪಕಗಳಿಗೆ ಇಷ್ಟಪಡ್ತೇವೆ ಅದು ಈಗ ನೋಡಿದ ಪುಸ್ತಕ ಮತ್ತೆ ಬರ್ತಾ ಹೋಗುತ್ತೆ, ತೆಗೆದು ಮತ್ತೆ ಬರ್ತಾ ಹೋಗುತ್ತೆ. ಅದು ಎಷ್ಟು ಕಷ್ಟಪಟ್ಟರು ಹೋಗದೆ ಇರೋದಿಲ್ಲ, ಎಷ್ಟು ಕಷ್ಟಪಟ್ಟರು ಬರದೇ ಇರೋದಿಲ್ಲ. ಅದನ್ನೇ ಮತ್ತಃ ಸ್ಮೃತಿ ಜ್ಞಾನಂ ಅಪೋ. ಅದು ವಾಕ್ಯಾರ್ಥ ಎಷ್ಟು ಮುಖ್ಯ ಅಂದ್ರೆ ಎಕ್ಸ್ಪೀರಿಯನ್ಸ್ ಅಷ್ಟೇ ಮುಖ್ಯ. ಅದರಲ್ಲಿ ದೇವರೇ ನೆನಪು ಕೊಡೋದು, ದೇವರೇ ಮರವು ಕೊಡೋದು ಕೂಡ. ಈ ಮುಂದೆ ಬೇರೆ ವಿಷಯ ಯಾವುದೀಗ, ಬ್ರಾಹ್ಮಣಾಧಿಕರಣಂ. ಬ್ರಾಹ್ಮಣಾಧಿಕರಣ ಮುಂದೆ ಅಪಶೂದ್ರಾಧಿಕರಣ ಬೇರೆ ಬರುತ್ತೆ. ಇದು ಬ್ರಾಹ್ಮಣಾಧಿಕರಣ, ಕ್ಷತ್ರಿಯಾಧಿಕರಣ, ವೈಶ್ಯಾಧಿಕರಣ ಹಾಗೆಲ್ಲ ಇಲ್ಲ. ಇಲ್ಲಿ ಬ್ರಾಹ್ಮಣ ಅಂದ್ರೆ ಅರ್ಥದಲ್ಲಿ ಬ್ರಾಹ್ಮಣ ಅಲ್ಲ, ಬ್ರಾಹ್ಮಣ ಅನ್ನೋ ಶಬ್ದ ಬಂದಿದೆ, ಶಬ್ದ ಯಾರನ್ನು ಹೇಳುತ್ತೆ ಅಂತ ಪ್ರಶ್ನೆ. ಈಗ ಅದಕ್ಕೆ ಉತ್ತರ ಕೊಡಬೇಕೀಗ. ಬ್ರಾಹ್ಮಣ ಶಬ್ದಸ್ಯ ಪಾಪ ಪಾಪಾಲೇಪಲಿಂಗಸ್ಯ ಚ ಚತುರ್ಭುಖೇರ ಸಹ ಪರಮಾತ್ಮನೋ ಅಭೇದಂ ವಿನಾ ಅವಕಾಶ ರಾಹಿತ್ಯಾತ್ ಅರ್ಥಾತ್ ಅಭೇದ ಪ್ರಾಪ್ತಿರೀತಿ ಸಮಸ್ತಮೇತತ್. ಪೂರ್ವಪಕ್ಷೇವಾದ ಎಲ್ಲಿ ಅಂದ್ರೆ ಪತ್ಯಾದಿ ಶಬ್ದೇಭ್ಯ ಸೂತ್ರ ಇದು. ಏನ್ ವಾಕ್ಯ ಬಂದಿದೆ ಸೂತ್ರ, ವಿಷಯ ವಾಕ್ಯ ಬೇಕಲ್ಲ. ಏಷಃ ನಿತ್ಯೋ ಮಹಿಮಾ ಬ್ರಾಹ್ಮಣಸ್ಯ ಇತಿ ಸುತ್ಯುಕ್ತ ಬ್ರಾಹ್ಮಣಃ. ಒಬ್ಬ ಇದು ಬ್ರಾಹ್ಮಣನ ನಿತ್ಯ ಮಹಿಮೆ ಅಂತ ಹೇಳ್ಬಿಟ್ರು. ಬ್ರಾಹ್ಮಣನ ನಿತ್ಯ ಮಹಿಮೆ, ಈ ನಿತ್ಯ ಮಹಿಮೆ ಅಂತ ಹೇಳಿದಕ್ಕೆ ಬ್ರಾಹ್ಮಣ ಈ ಬ್ರಾಹ್ಮಣ ಸಂಬಂಧಪಟ್ಟಿದ್ದಲ್ಲ. ಯಾರು ಬ್ರಾಹ್ಮಣ ಆಗಿರಬೇಕು? ಚತುರ್ಮುಖ ಬ್ರಹ್ಮದೇವರಾಗಿರಬೇಕು. ಈ ಮಹಿಮೆ ಯಾರದ್ದಿದೋ ಚತುರ್ಮುಖ ಬ್ರಹ್ಮದೇವರದು ಅಂತ ಅವನ ಅರ್ಥ. ನಾವರ್ಥ ಮಾಡ್ತೇವೆ ಅದಕ್ಕೇನಂತ, ವಿಷ್ಣುವಿನದು ಅಂತ ಅರ್ಥ ಮಾಡ್ತೇವೆ. ಅದನ್ನೆಲ್ಲ ಹೇಳ್ತಾರೆ ಈಗ. ಇತಿ ಶ್ರುತ್ಯುಕ್ತ ಬ್ರಾಹ್ಮಣ ಕಿಂ ವಿರಿಂಚಃ ಉತ ವಿಷ್ಣು ರೀತಿ, ಇದು ಪ್ರಶ್ನೆ ಈಗ. ಅಜಶ್ರುತಿ ನಿತ್ಯ ಅಜಶ್ರುತಿ ನಿತ್ಯ ಮಹಿಮತ್ವ ಲಿಂಗಾಭ್ಯಾಂ ಸಂದೇಹೇ ವಿರಿಂಚಯೇ ವೇತಿ ಪೂರ್ವ ಪಕ್ಷ. ಅವನು ತೆಗೆದ ಇಲ್ಲಿ ಅಜ ಅಂತ ಪದ ಇದೆ, ಮತ್ತೆ ಬ್ರಾಹ್ಮಣ ಅನ್ನೋ ಪದ ಇದೆ. ಇವೆಲ್ಲ ಏನ್ ಹೇಳ್ತಾ ಇದೆ? ನಿತ್ಯ ಮಹಿಮಾ ಇತ್ಯಾದಿಗಳೆಲ್ಲ ಬ್ರಹ್ಮದೇವರಿಗೆ ಅಪ್ಲೈ ಆಗೋದ್ರಿಂದ ಇದು ಬ್ರಹ್ಮದೇವರೇ ಬ್ರಾಹ್ಮಣ ಶಬ್ದ ವಾಚ್ಯರೇ ಹೊರತು ವಿಷ್ಣುವಲ್ಲ ಅವನು ವಾದ. ವಿಷ್ಣುರೇವೇತಿ ಸಿದ್ಧಾಂತ, ವಿಷ್ಣುವೇ ಅಂತ ಸಿದ್ಧಾಂತ. ತತ್ರ ಏತತ್ ಅವ್ಯವಹಿತ ಪೂರ್ವಾಧಿಕರಣ ಸಂಬಂಧಿ ಅರ್ಥ ಅರ್ಥಾತ್ ತಥಾಗತಿರಿತ್ಯುಕ್ತ ನ್ಯಾಯ ಏವ ಸಮಸ್ತಮೇತತ್ ಇತ್ಯತ್ರ ಏತತ್ ಶಬ್ದೇನ ಪರಾಮೃಶ್ಯತೆ ಇತ್ಯಭಿಪ್ರೇತ್ಯ ತಂ ನ್ಯಾಯಂ ಪೂರ್ವಪಕ್ಷ ಸಂಬಂಧಿತ್ವೇನ ವಿವೃಣೋತಿ ಬ್ರಾಹ್ಮಣ ಶಬ್ದಶ್ಚ ಇತಿ. ಈಗ ಬ್ರಾಹ್ಮಣ ಶಬ್ದಶ್ಚ ಪಾಪಾಲೇಪ ಲಿಂಗಶ್ಚ. ಈ ಬ್ರಾಹ್ಮಣನ ಮಹಿಮೆ ಏನಪ್ಪ ಅಂದ್ರೆ ಇವನಿಗೆ ಪಾಪಲೇಪ ಆಗೋದೇ ಇಲ್ಲ. ಇದು ದೇವರ ವೈಭವ, ಇದು ದೇವರ ವೈಭವ, ಇದು ಆಗಿದೆ. ಇದು ಪಾಪಾಲೇಪ ಎಂಬುದೊಂದು ಬ್ರಾಹ್ಮಣ ಅನ್ನೋ ಶಬ್ದ ಒಂದು. ಬ್ರಾಹ್ಮಣ ಶಬ್ದ ಏನದು? ಶ್ರುತಿ. ಪಾಪಾಲೇಪ ಎಂಬುದೇನೋ ಲಿಂಗ. ಇವೆರಡು ಯಾರಲ್ಲಿ ಸೂಟ್ ಆಗುತ್ತೆ? ಬ್ರಹ್ಮದೇವರಿಗೆ. ಆದ್ರಿಂದ ಅವರಿಗೆ ತಗೊಳ್ಳೋಣ ಅಂತ ಅವನು ವಾದ ಮಾಡ್ತಾನೆ ಈಗ. ಅದಕ್ಕಿಂತ ನಾವು ಹೇಳೋದೇನಾಗ, ಇದು ವಿಷ್ಣುವಿಗೆ ಹೊರತು ಬ್ರಹ್ಮದೇವರಿಗೆ ಅಲ್ಲ ಅಂತ ಉತ್ತರ. ಚತುರ್ಮುಖೇನ ಸಹ ಪರಮಾತ್ಮನು ಅಭೇದಂ ವಿನಾ. ಹಾಗಿದ್ರೆ ಹೀಗೆ ಮಾಡೋಣ ಅಂತ, ಅವನ ಕೆಲಸ ಮಾಡೋಣ. ಹಾಗಿದ್ರೆ ಬ್ರಹ್ಮನಿಗೆ ಬ್ರಹ್ಮದೇವರು ಏನ್ ಹೇಳಿದ್ರು? ಬ್ರಾಹ್ಮಣ ಶಬ್ದ ಇದೆ, ಪಾಪಾಲೇಪ ಎಂಬ ಯುಕ್ತಿ ಇದೆ. ಸೊ ವಿಷ್ಣುವೇ ನೀವು ಹೇಳ್ತೀರಿ, ಹೌದಲ್ಲ? ಒಂದು ಕೆಲಸ ಮಾಡೋಣ, ಇಬ್ರು ಒಂದೇನೆ. ಯಾರಿಬ್ರು ಒಂದೇ? ಹೌದು, ಹೋಗ್ಲಪ್ಪ. ಅವರಿಬ್ರೇ ಒಪ್ಕೊಂಡ್ಬಿಟ್ರೆ ಏನ್ ಮಾಡ್ತಾನೆ ತಕ್ಷಣ? ಎಷ್ಟು ಬ್ರಹ್ಮದೇವರು ಯಾರು? ಒಬ್ಬ ಜೀವ, ಜೀವೋತ್ತಮರು ತಾನೆ ಅವರು ಜೀವ. ಸೊ ಜೀವ ಬ್ರಹ್ಮ ಏನಾಯ್ತು ಅಲ್ಲಿಗೆ ಒಂದೇ. ಸೊ ನಮ್ ಸಿದ್ಧಾಂತ ಬಂತು. ಮತ್ತೆ ಅವನ ಉದ್ದೇಶ ಬ್ರಹ್ಮ ಜೀವ ಬ್ರಹ್ಮ ಅಭೇದ ಹೇಳೋದಕ್ಕೋಸ್ಕರ ಇದನ್ನು ಉಪಯೋಗ ಮಾಡ್ಕೊಂಡೋಗಿ ಹೋಗ್ತಾರೆ. ಅದಕ್ಕೇನು ಉತ್ತರ ಕೊಡಬೇಕೀಗ? ಇದು ಬ್ರಹ್ಮಚಂದ್ರಿಗೂ ಬ್ರಹ್ಮರಿಗೂ ಹೇಳುತ್ತೆ, ವಿಷ್ಣುವಿಗೂ ಹೇಳುತ್ತೆ. ಆದ್ದರಿಂದ ಇಬ್ರು ಒಂದೇ ಅಂತ ಒಪ್ಪಿಕೊಂಡ ತಾನೆ ಪ್ರಶ್ನೆ ಬರೋದು. ಇದು ಹೇಳೋದು ಯಾರನ್ನೇದು? ವಿಷ್ಣೋರೇವಾ. ವಿಷ್ಣುವಿಗೆ ಮಾತ್ರ ಅಪ್ಲಿಕಬಲ್ ಆದ್ರಿಂದ ನಿಮ್ಮ ವಾದ ಉಳಿಯೋದೇ ಇಲ್ಲ. ತತ್ರ ಏತತ್ ಅವ್ಯವಹಿತ ಪೂರ್ವಾಧಿಕರಣ ಸಂಬಂಧಿ ಅರ್ಥಾತ್ ತಥಾಗತಿ ಇತ್ಯುಕ್ತ ನ್ಯಾಯ ಏವ. ಹಿಂದೆ ಹೇಳಿದಂತಹ ಉಕ್ತ ನ್ಯಾಯ ಇದೆಯಲ್ಲ, ಜೀವ ಬ್ರಹ್ಮ ಇಬ್ರು ಒಂದೇ ಅಂತೇಳಿ, ಅದಕ್ಕೆ ಅಪ್ಲಿಕಬಲ್. ಸಮಸ್ತಮೇತತ್ ಪೂರ್ವಪಕ್ಷ ಸಂಬಂಧಿತ್ವೇನೆ ವಿರುಣೋತಿ ಬ್ರಾಹ್ಮಣ ಶಬ್ದಸ್ಯ. ಬ್ರಾಹ್ಮಣ ಶಬ್ದಸ್ಯ ಸನ ಸಾಧುನಾ ಕರ್ಮಣ ಭೂಯಾತ್ ನೋ ಏವ ಅಸಾಧುನಾ ಕರ್ಮಣ ಕನೀಯಾನ್. ಅಲ್ಲಿ ಬಂದಿರೋ ವಿಷಯ ಇಷ್ಟು. ಈ ಬ್ರಾಹ್ಮಣ ಯಾರಪ್ಪ ಅಂದ್ರೆ ಸ ನ ಸಾಧುನಾ ಕರ್ಮಣ ಭೂಯಾನ್, ನ ಏವ ಅಸಾಧುನಾ ಕರ್ಮಣ ಕನೀಯಾನ್. ಸಾಧುಕರ್ಮ, ಸಾಧುಕರ್ಮ ಅಂದ್ರೇನು? ಒಳ್ಳೆ ಕೆಲಸ. ಒಳ್ಳೆ ಕೆಲಸವನ್ನು ಮಾಡೋದ್ರಿಂದ ಅವನೇನಾಗೋದಿಲ್ಲ, ದೊಡ್ಡವನಾಗೋದಿಲ್ಲ. ಅದೇ ರೀತಿ ಕನಿ ಕೆಟ್ಟ ಕೆಲಸ ಇದೆ ಈಗ, ಅಸಾಧುನಾ ಕರ್ಮಣ, ಕೆಟ್ಟ ಕೆಲಸ ಮಾಡೋದ್ರಿಂದ ದೇವರೇನಾಗೋದಿಲ್ಲ, ಚಿಕ್ಕವನಾಗೋದಿಲ್ಲ. ಪುಣ್ಯ ಕೆಲಸವನ್ನು ಮಾಡೋದ್ರಿಂದ ದೇವರೇನಾಗೋದಿಲ್ಲ, ಬೆಳೆಯೋದಿಲ್ಲ. ಅದೇ ಪಾಪ ಕೆಲಸವನ್ನು ಮಾಡೋದ್ರಿಂದ ಏನಾಗೋದಿಲ್ಲ. ಈ ರೀತಿ ಪಾಪ ಅಲೇಪ, ಪುಣ್ಯ ಅಲೇಪ ಆಯ್ತಾಗ ಎಫೆಕ್ಟ್ ಇಲ್ಲ ಅಂತ. ಪುಣ್ಯದ ಎಫೆಕ್ಟೂ ಇಲ್ಲ, ಪಾಪದ ಎಫೆಕ್ಟೂ ಇಲ್ಲ ಅಂತ ಅರ್ಥ ಇದೆ. ಅಂದಮೇಲೆ ಈಗ ಬ್ರಾಹ್ಮಣ ಶಬ್ದ ಇದೆ, ಇದಿದೆ, ಇದು ಬ್ರಹ್ಮದೇವರು ಸೂಟಬಲ್ ಅಂತ ಅವ್ರ ಎಕ್ಸ್ಪ್ಲನೇಷನ್ ಇದು. ಇತಿ ಪಾಪಾದಿ ಅಲೇಪಲಿಂಗಸ್ಯ ಚ ಏಕನಿಷ್ಠತೆಯ ಪ್ರತೀತಸ್ಯ. ಕೃಷ್ಣ ಹೇಳ್ತಾರೆ ಏನಂತ ಬರುತ್ತೆ ಅಲ್ಲಿಗೆ ನೋಡು ಅರ್ಜುನ. ತಸ್ಯ ಕರ್ತಾರಮಪಿ ಮಾಂ ವಿದ್ಯೆ ಅಕರ್ತಾರಮವ್ಯಯಂ ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮಫಲೇ ಸ್ಪೃಹ. ಇದೆಲ್ಲ ಯಾರ ಲಕ್ಷಣ ಇದು? ಬ್ರಹ್ಮದೇವರಿಗೆ ಕರ್ಮಫಲ ಇದ್ದಿದ್ದಕ್ಕೆ ಏನಾಗ್ತಾರೆ ಅವರು? ವಾಯುದೇವರು ಬ್ರಹ್ಮದೇವರಾಗ್ತಾರೆ, ಬ್ರಹ್ಮದೇವರು ಮುಕ್ತರಾಗ್ತಾರೆ. ಆದ್ರೆ ಫಲವಾಗಿ ಬರ್ತಾರೆ. ದೇವರಿಗೆ ಅದಿಲ್ಲ. ಯಾತಕ್ಕೆ? ಯಾವ ಪುಣ್ಯಕರ್ಮ ದೇವರನ್ನು ಯಾತಕ್ಕೆ ದೊಡ್ಡದು ಮಾಡೋದಿಲ್ಲ? ಅವನು ಪೂರ್ಣ, ಪೂರ್ಣನ ದೊಡ್ಡದು ಮಾಡೋದೇನು ಬಂತು? ಮತ್ತೆ ಪೂರ್ಣ ಆದ್ರಿಂದ ಕಡಿಮೆ ಮಾಡೋದೇನು ಬಂತು? ಅರ್ಥ ಆಯ್ತಾ? ಮತ್ತೆ ಯಾವಾಗಲೂ ಪಾಪ ಲೇಪಕ್ಕೆ ಏನಿರಬೇಕು? ಒಂದು ದೋಷ ಇರಬೇಕು. ದೇವರಲ್ಲಿ ಏನಿಲ್ಲ, ದೋಷ ಇಲ್ಲ. ಮತ್ತೆ ಪುಣ್ಯ ವೃದ್ಧಿ ಆಗ್ಲಿಕ್ಕೆ ಏನಿರಬೇಕು? ಶಾರ್ಟ್ ಇರಬೇಕು ಯಾವ್ದವರದು ಗುಣ? ಪೂರ್ಣ. ದೇರ್ಫರ್ ಎರಡು ಚಾನ್ಸೂ ಇಲ್ಲ. ದೇವರ ಮಹಿಮೆ ಬ್ರಹ್ಮದೇವರಿಗೆ ಕೊಡೋದೇ ಇಲ್ಲ. ಆ ಸಾಧನೆ ಮಾಡಿ ಮೇಲೆ ಬಂದಿದ್ದಾರೆ ಅಂತ ಹೇಳಿದ ಮೇಲೆ ಪುಣ್ಯ ಲೇಪನೂ ಇದೆ, ಪಾಪ ಲೇಪನೂ ಇದೆ. ವಿಷ್ಣುವೆ ಎಲ್ಲಿ ಯಾವ ಪುರಾಣದಲ್ಲಿ ಏನ್ ಹೇಳಿಲ್ಲ? ಏನೋ ಪುಣ್ಯ ಮಾಡಿ ವಿಷ್ಣು ಆಗಿದ್ದಾನೆ ಅವನು ಅಂತ ಹೇಳಿಲ್ಲ. ರಾಜಸ್ವ ಯಾಗವನ್ನು ಮಾಡಿದವರಿಗೆ ಏನ್ ಸಿಗತ್ತೆ? ಬ್ರಹ್ಮಬೋಧಿ ಸಿಗತ್ತೆ. ಹಾಗಿದ್ರೆ ವಿಷ್ಣು ಯಾರು ಯಾಗ ಮಾಡಿರ್ಬೇಕು? ವಿಷ್ಣು ಪದವಿಗೆ ಯಾವ ಯಾಗ ಮಾಡಬೇಕು ಅಂತ ಎಲ್ಲಾರು ಹೇಳಿದ್ದಾರ? ಯಾವ ಪುರಾಣದಲ್ಲಿ ಏನ್ ಹೇಳಿ ವಿಷ್ಣು ಆಗ್ಲಿಕ್ಕೆ ಏನ್ ಬೇಕು ಅಂತ ಹೇಳಿಲ್ಲ. ಇದನ್ನ ಇಂದ್ರ ಪದವಿ ಹೇಳಿದ್ದಾರೆ, ಶತಕೃತು ಆಗ್ಬೇಕು ಅವನು. ಏನೇನು ನೂರು ಅಶ್ವಮೇಧ ಯಾಗ ಮಾಡಬೇಕು ಅರ್ಥ, ನೂರು ಅಶ್ವಮೇಧ ಯಾಗ ಮಾಡಬೇಕು. ಏನ ಅದೇ ಹೇಳ್ತಿರೋದು. ಆದ್ರಿಂದಲೇ ಆದವನಲ್ಲ ವಿಷ್ಣು, ಏನವನು ಯಾವಾಗ್ಲೂ ಇರೋನು. ಆದವನಾದ್ರೆ ಹೇಗಾದ ಅಂತ ಕೇಳಬೇಕು. ಆಗಬೇಕಾದ್ರೆ ಪುಣ್ಯಲೇಪ ಇರಬೇಕು, ಅದು ಪ್ರಶ್ನೆ ಇಲ್ಲ. ಶತಕೃತವಾಗಿದ್ದಕ್ಕೆ ಬ್ರಿಜಚಕ್ರವರ್ತಿ ಆಗ್ಲಿಲ್ಲ, ದೊಡ್ಡ ಗಲಾಟೆ ಶುರುವಾಯ್ತಾಗ. ಕೊನೆಗೆ ಇಂದ್ರ ಡಿಸೈಗ್ನೇಟ್ ಆದ್ನೇ ಹೊರತು ಇಂದ್ರ ಪದವಿ ಬರಲಿಲ್ಲ. ರುದ್ರದೇವರಿಗೆ ಮೊದಲು ತಪಸ್ ಮಾಡಿ ರುದ್ರ ಪದವಿ ಬಂದು, ಆಮೇಲೆ ಶೇಷ ಪದವಿ ಬಂದು, ಆಮೇಲೆ ಮುಕ್ತರಾಗಬೇಕು. ದೊಡ್ಡ ಎಲ್ಲರಿಗೂ ಒಂದು ಪ್ರಿಸ್ಕ್ರಿಪ್ಷನ್ ಇದೆ. ದೇವರಿಗೇನಿಲ್ಲ ಏನ್, ಯಾಕೆ ಒಬ್ಬನೇ ಅವನು ಎಂದು ಆದವನೇ ಅಲ್ಲ, ಆದವನೇ ಅಲ್ಲ. ಪ್ರೊಪರೇಟರ್ ಇಂಟರ್ವ್ಯೂ ಕರೆದ, ಏನ್ ಓದಿದ್ದೀರಿ ಕೇಳಿ, ನೀವೇನು ಓದಿದ್ರಿ ಅಂತ ಅವ್ರು ಕೇಳಿ ಹೇಳ್ಬೇಕು. ಅದಕ್ಕೆ ಅವನೇನಾಗಿದ್ದಾನೆ ಅವನ ಪಾಪ ಈಗಾಗ್ಲೇ ಓಡರ್ ಅವನೀಗ. ಅವನು ಕೇಳೋ ಹಾಕಿ ಆ ಪ್ರಶ್ನೆಗೆ ಅವನು ಏನ್ ಮಾಡತ್ತ, ಅವನ್ನ ಎಲ್ಮೇಲ್ ವಾಪಸ್ ಕಳಿಸ್ಬಿಡ್ತಾರೆ. ನಿಮಗೆ ತಿಳುವಳಿಕೆನೇ ಇಲ್ಲ, ಅದರಿಂದ ನೀವು ಸೇರಿಸಿಕೊಂಡ್ರೆ ಅರ್ಥ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಈ ಹಿನ್ನೆಲೆಯಲ್ಲಿ ಇದೆಲ್ಲ ನಾವು ಅಷ್ಟಕ್ಕರ್ಥ ಮಾಡೋದು ಎಷ್ಟು ಮುಖ್ಯನೋ, ಕಾನ್ಸೆಪ್ಟ್ ಆಫ್ ಗಾಡ್ ಎಷ್ಟು ದೊಡ್ಡದು ಎಂಬುದು ಅಷ್ಟು ಮುಖ್ಯ. ಗೊತ್ತಾ, ದೇವರು ಎಂದೂ ಆದವನಲ್ಲ. ನಮ್ಮ ಆದ್ರೆ ಏನು ಗೊತ್ತಾ, ಗಾಡ್ ಇಸ್ ಕ್ರಿಯೇಷನ್ ಆಫ್ ಮ್ಯಾನ್ ಅಂತ ಕರೀತಾರೆ. ಗಾಡ್ ಇಸ್ ಕ್ರಿಯೇಷನ್ ಆಫ್ ಮ್ಯಾನ್. ಮನುಷ್ಯನಿಗೆ ಏನೇನೋ ಪ್ರಾಬ್ಲಮ್ ಶುರುವಾಯಿತು, ಕಾಲು ಮಾಡಕ್ ಬರಲಿಲ್ಲ, ಯಾರೋ ಇರಬೇಕು ಅಂದ್ಕೊಂಡು ದೇವ್ರ ಮ್ಯಾನ್ ಹಾಕಿಬಿಟ್ಟ. ಇಷ್ಟೇ ಅವರು ವಾದ. ಗೊತ್ತಾಯ್ತಾ, ತಪ್ಪದು. ಮ್ಯಾನ್ ಇಸ್ ಕ್ರಿಯೇಷನ್ ಆಫ್ ಗಾಡ್, ಗಾಡ್ ಇಸ್ ಕ್ರಿಯೇಷನ್ ಆಫ್ ಮ್ಯಾನ್ ಅಲ್ಲ. ಯಾರು ದೊಡ್ಡವನು ಚಿಕ್ಕನ ಸೃಷ್ಟಿ ಮಾಡ್ತಾನೆ, ಸೃಷ್ಟಿ ಚಿಕ್ಕವನು ದೊಡ್ಡವನು ಸೃಷ್ಟಿ ಮಾಡ್ತಾನ. ಫಾದರ್ ಇಸ್ ಕ್ರಿಯೇಷನ್ ಆಫ್ ಚೈಲ್ಡ್ ಅಂದಾಗ ಆಗುತ್ತೆ ಅಷ್ಟೇ. ಫಾದರ್ ಇಸ್ ಕ್ರಿಯೇಷನ್ ಆಫ್ ಚೈಲ್ಡ್ ಆಗತ್ತಾ? ಚೈಲ್ಡ್ ಇಸ್ ಕ್ರಿಯೇಷನ್ ಆಫ್ ಫಾದರ್ ಅನ್ಬೇಕು, ಫಾದರ್ ಕ್ರಿಯೇಷನ್ ಆಫ್ ಚೈಲ್ಡ್ ಅಂತ ಕರೀತಾರೆ. ಉಲ್ಟಾಪಲ್ಟ ಎರಡನೇ ಕಶ್ಮ ಹಾಗೆ ತಿಳ್ಕೊಂಡಿದ್ದು. ಈ ವಿಷ್ಣು ಇದ್ದಾನಲ್ಲ, ಯಜ್ಞಯಾಗ ಮಾಡಿ 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 ಬ್ರಾಹ್ಮಣ ಬೆಳೆಸಿಬಿಟ್ಟಿದ್ದಾರೆ ಭಾರ್ಯವನ್ನ, ಅದಕ್ಕೆ ಒಬ್ಬರು ಬಿಟ್ಟಿದ್ದಾರೆ. ಅದಕ್ಕೆ ಬ್ರಾಹ್ಮಣರು ಕೊಂದು ಹಾಕಿಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಎತ್ತಕ್ಕೆ ಯಜ್ಞಯಾಗ ನಿಂತೋಗ್ಬಿಡುತ್ತಲ್ಲ, ಅವ್ರ ಊಟ ಇಲ್ಲ ಸಾಯ್ತಾರೆ. ಆ ತರ ತಿಳ್ಕೊಂಡ. ಇದು ಆಧುನಿಕರ ಕಲ್ಪನೆ ಸೇಮ್ ಅದೇ ಟೈಪ್ ಇರೋದು. ಫಿರಳೆ ಕಶ್ಮೀರಿ ವಾದ ಮಾಡಿ ಆಗಿದೆ, ಸತ್ತೋಗಿದಾಗಿದೆ. ಆದ್ರಿಂದ ಅಂತ ವಾದ ಮಾಡೋರು ಏನಿಲ್ಲ, ಜೀವನ ಇರದೇ ಇಲ್ಲ ಅಂತ ಅರ್ಥ. ದೇವರನ್ನ ಯಾರು ಕ್ರಿಯೇಟ್ ಮಾಡಲಿಲ್ಲ, ಅರ್ಥ ಮಾಡಿಕೊಳ್ಳೋದು ಅಷ್ಟೇ ಹೊರತು ಕ್ರಿಯೇಟ್ ಮಾಡಿ ಡಿಸ್ಕ. ನಾವು ಒಂದು ಲ್ಯಾಂಡ್ ಅನ್ನೇ ಕ್ರಿಯೇಟೆಡ್ ಅಂತ ಕರೀತಾರೆ, ಏನಂತ ಕರೀತಾರೆ ಅದನ್ನ ಡಿಸ್ಕವರಿ, ಡಿಸ್ಕವರಿ ಅಮೆರಿಕಾ ಡಿಸ್ಕವರ್ಡ್ ಅಂತ ಕರೀತಾರೆ ಹೊರತು ಬೈ ಕೊಲಂಬಸ್. ಅದು ಇನ್ವೆಂಟೆಡ್ ಬೈಯೋ ಕ್ರಿಯೇಟೆಡ್ ಬೈಯೋ ಅಂತ ಕರೆಯೋದಿಲ್ಲ. ಅದು ಇಷ್ಟು ಕಾಮನ್ ಸೆನ್ಸ್ ಇದ್ರೆ ಗೊತ್ತಾಗುತ್ತೆ. ಜಗತ್ತನ್ನೇ ನೀವು ಇನ್ವೆಂಟ್ ಮಾಡೋ ಪ್ರಶ್ನೆ ಬರೋದಿಲ್ಲ, ಇನ್ನು ಜಗನ್ನಾಥನ ಇನ್ವೆಂಟ್ ಮಾಡಕ್ ಬರತ್ತಾ? ಏನವನು ಜಗತ್ತನ್ನು ಆತ್ ಕ್ರಿಯೇಟ್ ಮಾಡ್ತಾನೆ ಹೊರತು ಇದು ಮಾಡಕ್ ಬರೋದಿಲ್ಲ. ಇದು ಇದಕ್ಕೆ ವಿಕೃತವಾದ ಚಿಂತನೆ ಅದು. ಕೇಳಿಸ್ತಾ ಇಲ್ಲ ಏನ? ಅವರು ಪುಣ್ಯದ ಲೇಪ ಇಲ್ಲದವ್ರ ಮೇಲೆ ಕ್ಯಾ ಹೋಗ್ತಿದ್ರು ಅವ್ರು. ಪುಣ್ಯದ ಲೇಪ ಇದ್ದೇ ಇದೆ, ಪಾಪದ ಲೇಪ ಇಲ್ಲ. ಎದಕ್ಕೆ ಇಲ್ಲಿ ಹೇಳ್ತಿರೋದು ಎರಡೂ ಲೇಪ ಇಲ್ಲ ಅಂತ ಹೇಳಿ, ಎರಡೂ ಲೇಪ ಇಲ್ಲ ಅಂತ ಹೇಳ್ತಿರೋದು. ಬರೀ ಪಾಪ ಲೇಪ ಇಲ್ಲ ಅಂತ ಹೇಳಿದ್ರೆ ಬೇರೆ ಆಗೋದು. ಪುಣ್ಯ ಲೇಪನೂ ಇಲ್ಲ, ಪಾಪ ಲೇಪನೂ ಇಲ್ಲ ಅಂತ ಹೇಳಿದಾಗ ಏನಾಗಿರ್ಬೇಕು ಅವರು? ಅಸಂಗೋಹಿ ಅಯಂ ಪುರುಷ, ಯಾವ ಸ್ಪರ್ಶದ್ದಿದೆ ಇರಬಾರದು. ವಿಷ್ಣು ವಿರಿಂಚ ಪ್ರತಿ ತಸ್ಯ ವಿಷ್ಣು ವಿರಿಂಚ ಅನ್ಯತರ ಗ್ರಹ. ಪಾಪಲೇಪ ಇಲ್ಲದೇ ಇರೋದ ಕಾರಣ ಪಾಪ ಮಾಡೋದಿಲ್ಲ. ಅದರಿಂದ ಅರ್ಥ ಆಯ್ತಾ? ಅದು ಕಾರಣ ಇದೆ. ದೇವರಿಗೆ ಪ್ರಶ್ನೆನೇ ಬರೋದಿಲ್ಲ. ವಿಷ್ಣು ವಿರಿಂಚ ಅನ್ಯತರ ಗ್ರಹಣೇ ಅಯೋಗಾತ್ ಚತುರ್ಮುಖಸ್ಯ ಪರಮಾತ್ಮನ ಅಭೇದಂ ವಿನಾ ಶಬ್ದಲಿಂಗಯೋ ಅವಕಾಶರಾಹಿತ್ಯಾತ್ ಅರ್ಥಾತ್ ತದನ್ಯಥಾ ಅನುಪಪತ್ಯ ಅಭೇದ ಪ್ರಾಪ್ತಿರೀತಿ ಏವಂ ಪ್ರಕಾರೇಣ ಸಮಸ್ತಮೇತದಿತ್ಯರ್ಥ. ಆದ್ರಿಂದ ಅವನು ಮಾಡಿದ್ದೇನು, ಚತುರ್ಮುಖಸ್ಯ ಪರಮಾತ್ಮನ ಅಭೇದಂ ವಿನಾ. ಈ ಮಾತು ಚತುರ್ಮುಖ ಮತ್ತು ವಿಷ್ಣುವಿಗೆ ಅಭೇದವನ್ನು ಹೇಳದೆ ಹೋದರೆ ಈ ವಾಕ್ಯಗಳಿಗೆ ಅರ್ಥನೇ ಬರೋದಿಲ್ಲ. ಆದ್ರಿಂದ ಅಭೇದ ಹೇಳ್ತೇವೆ ಅಂತ ಅವನು ವಾದ. ಶಬ್ದಲಿಂಗಯೋಹೋ ಅವಕಾಶ ರಾಹಿತ್ಯಾತ್, ಇಲ್ಲಿ ಬ್ರಾಹ್ಮಣ ಶಬ್ದಕ್ಕೂ ಬೇರೆ ಅರ್ಥ ಮಾಡಕ್ ಬರೋದಿಲ್ಲ, ನಿರವಕಾಶ. ಮತ್ತು ಅಲೇಪತ್ವ ಅಂತಕ್ಕಂಥ ಲಿಂಗನು ಕೂಡ ನಿರವಕಾಶ. ಅದನ್ನು ಕೂಡಿಸಬೇಕಾದ್ರೆ ಅಭೇದನೇ ಹೇಳಬೇಕು ಅಂತ ನಾನು ವಾದ ಅಂತ ಅವನು ಹೇಳಿದ. ಅದು ಉತ್ತರ ಪೂರ್ವಾಧಿಕರಣ ಮತ್ತು ಇಹಾಪಿ ಶ್ರೌತೋ ಶ್ರೌತೋ ಭವ ಮುಂದೆ ಇರಬೇಕು. ಉಭಯ ಶ್ರೌತ ಉಭಯ ಸಾಮಾನಾಧಿಕರಣ್ಯಸ್ಯ ಆಕ್ಷೇಪಕತ್ವಂ ವಿರಿಂಚ ರೂಪ ಜೀವೇಶ್ವರಾಭೇದಸ್ಯ ಆಕ್ಷೇಪ್ಯತ್ವಂ ವಿರಿಂಚ ಏವೇತಿ ನಿರ್ಬಂಧೇ ಕಾರಣ ಸದ್ಭಾವಶ್ಚ ಇತ್ಯೇತಸರ್ವಂ ಸಮಮಿತಿ ಅಭಿಪ್ರೇತ್ಯ ಸಮಸ್ತಮಿತ್ಯುಕ್ತಂ. ಆಚಾರ್ಯರು ನ್ಯಾಯವರ್ಣದಲ್ಲಿ ಪದ ಉಪಯೋಗಿಸಿದ್ದಾರಂತ ನೋಡಿ. ಸಮಸ್ತಮೇತತ್ ಅಂತ ಕೊನೆಗಿದೆ. ಏ ಸಮಸ್ತ ಅಂದ್ರೆ ಏನು ಅಂದ್ರೆ ಹಿಂದೆ ಹೇಳಿದ್ದೆಲ್ಲ ಇಲ್ಲೇನಾಗಿದೆ ಅಪ್ಲಿಕಬಲ್ ಅಂತ ಹೇಳೋದಕ್ಕೋಸ್ಕರ ಸಮಸ್ತಮ್ ಜಿಟೋ ಹಾಕಿದ್ರೆ ಹಾಗೋ ಹಾಕಿ ಡಿಟೋ ಹಾಕಿದ್ರೆ ಏನರ್ಥ ಮೇಲಿಂದೆಲ್ಲ ಪೂರ್ತಿ ಕೆಳಗೆ ಬರುತ್ತೆ. ಆ ರೀತಿ ಆಚಾರ್ಯರು ಅವರು ಅಧಿಕರಣವನ್ನ ವಿವರಣೆ ಮಾಡಿದ್ದಾರೆ. ಪೂರ್ವಪಕ್ಷ ನ್ಯಾಯನ ಪೂರ್ವಾಧಿಕರಣ ವಧಿಹಾಪಿ ಶೌತ ಉಭಯ ಸಮಾನಾಧಿಕರಣ್ಯಶ್ಚ ಆಕ್ಷೇಪಕತ್ವ. ಉಭಯ ಸಮಾನಾಧಿಕರಣ್ಯ ಅಂದ್ರೇನು? ಬ್ರಾಹ್ಮಣ ಶಬ್ದವಾಚ್ಯತ್ವವೂ ಇಬ್ಬರಲ್ಲೂ ಇದೆ. ಸಮಾನ ಅಧಿಕರಣ ಒಂದೇ ಕಡೆ ಇರುವಿಕೆ ಅಂತ ಅರ್ಥ. ಒಂದೇ ಕಡೆ ಇರುವಿಕೆ ಅದು ಸಮಾನವಾದ ಅಧಿಕರಣ. ಅಧಿಕರಣ ಅಂದ್ರೇನು? ಆಶ್ರಯ. ಸಮಾನ ಅಂದ್ರೇನು? ಈಗ ಸೌದೆ ಕಡಿಯೋನು ಅದೇ ರೆಂಬೆ ಮೇಲೆ ಕುತ್ಕೊಂಡು ಕಡದ ಏನಾಗ್ತಾನೋ, ಅದೇ ರೆಂಬೆ ಮೇಲೆ ಕುತ್ಕೊಂಡ್ರೆ ಸಮಾನಾಧಿಕಾರ ಇಬ್ಬಿದ್ದು ಹೋಗ್ತಾವೆ. ರೆಂಬೆರು ಬೀಳುತ್ತಾ ಅವರು ಬಿಡ್ತಾನೆ. ಅದಕ್ಕೆ ಸಮಾನಾಧಿಕರಣ್ಯ ಇದ್ದಾಗ ಒಬ್ಬರಿಗಾಗ ಎಫೆಕ್ಟ್ ಏನಾಗುತ್ತೆ? ಇನ್ನೊಬ್ರಿಗಾಗತ್ತೆ. ಸೊ ಬ್ರಾಹ್ಮಣ ಶಬ್ದ ವಾಚ್ಯತ್ವ ಇಬ್ಬರಿಗೂ ಇದೆ. ಅಲೇಪತ್ವ ಅನ್ನೋ ಲಿಂಗ ಏನಾಗಿದೆ? ಇಬ್ಬರಿಗೂ ಇದೆ. ಅದಕ್ಕೆ ಉಭಯ ಸಮಾನಾಧಿಕರಣ್ಯ ಪದ ಸರಿಯಾಗಿ ತಿಳ್ಕೊಂಡಿರಬೇಕು. ಕೆಲವು ಪದಗಳೆಲ್ಲ ಅರ್ಥ ಆದ್ಮೇಲೆ ಬೇರೆ ಕಡೆ ಬಂದಾಗ ಅದನ್ನು ವಿವರಣೆ ಮಾಡೋ ಪ್ರಸಂಗ ಬರೋದಿಲ್ಲ. ಆ ಪದದ ಅರ್ಥ ಸೇರಿಸಿಕೊಂಡ ತಕ್ಷಣ ಅರ್ಥ ಆಗುತ್ತೆ. ಸಮಾನಾಧಿಕರಣ್ಯಸ್ಯ ಸಾಮಾನ್ಯಾಧಿಕರಣನೇ ಆಕ್ಷೇಪಕ. ಏನ್ ಆಕ್ಷೇಪಕ? ನೀವಿಷ್ಟು ಅಂತ ಅರ್ಥ ಮಾಡ್ತೀರ, ಅದಕ್ಕೆ ಆಕ್ಷೇಪ ಇದು. ಆಮೇಲೆ ವಿರಿಂಚ ರೂಪ ಜೀವೇಶ್ವರಾಭೇದಸ್ಯ ಆಕ್ಷೇಪ್ಯತ್ವ. ಯಾವ್ದು ನೀವು ಆಕ್ಷೇಪ ಆಕ್ಷೇಪ ಅದು ಯಾವ್ದು ಆಕ್ಷೇಪಿಸಲ್ಪಡುತ್ತೋ ಅದೇನದು ಆಕ್ಷೇಪ್ಯ. ಆರೋಪ ಆರೋಪ್ಯ, ಆಕ್ಷೇಪ ಆಕ್ಷೇಪ್ಯ. ಈ ರೀತಿ ಸರಿಯಾಗಿ ತಿಳ್ಕೊಂಡ್ರೆ ಇದು ಆಕ್ಷೇಪ. ನಮ್ಮದನ್ನ ಆಕ್ಷೇಪ ಮಾಡ್ತಿದ್ದೀರಿ ಅಂದ್ರೆ ಆಕ್ಷೇಪಿಸ್ತಿದ್ದೀರಿ, ನಮ್ಮದು ಆಕ್ಷೇಪ್ಯವಾಗಿದೆ ಅಂತ ಅರ್ಥ. ನಿಮ್ಮದು ಆಕ್ಷೇಪ ಹೀಗಿದೆ. ಆದರೆ ಏನ ಯಾತಕ ಅಧಿಕರಣ ಅಂತ ಕರೀತಾರೆ? ಇಲ್ಲೂ ಕೂಡ ನ್ಯಾಯಾಧಿಕರಣ ಹೇಗೆಲ್ಲ ಕರೆಯೋದಿಲ್ಲ. ಅಧಿಕರಣ ಅಂದ್ರೆ ಸ್ಥಾನ ಆಶ್ರಯ. ಅಲ್ಲಿ ಅಧಿಕರಣಗಳು ಈ ವಿಷಯದ ಬಗ್ಗೆ ಇದು ಆಶ್ರಯ. ಈ ವಿಷಯದ ದೃಷ್ಟಿ ಇಲ್ಲಿ ನಡೆದಿದೆ ಅಂತ ಅರ್ಥ. ಸರಿಯಿದೆ, ಅದು ತಪ್ಪು. ಅಧಿಕರಣ ಅಂತ ಎಲ್ಲಿ ಹೇಳ್ತೀವೋ ಅದೇ ಅರ್ಥ ಅಲ್ಲೇ ಬಂದಿರ. ವಿರಿಂಚ ರೂಪ ಜೀವೇಶ್ವರಾಭೇದ ಆಕ್ಷೇಪ್ಯತ್ವ ವಿರಿಂಚ ಏವೇತಿ ನಿರ್ಬಂಧೆ ಕಾರಣ ಸದ್ಭಾವಶ್ಚ ಇತ್ತೇ ತತ್ ಸರ್ವಂ ಸಮಂ. ಈ ಅರ್ಥ ಇಟ್ಕೊಂಡು ಅವನು ಮಾತಾಡಿದ್ದಾನಾದ್ರಿಂದ ಸಮಸ್ತಂ ಅಂತ ಹೇಳಿದರು. ಯದ್ವಾ ಇತಿ ಶಬ್ದ ಆದ್ಯರ್ಥೆ ಪ್ರಕಾರಾರ್ಥೇ ಚ. ಆಚಾರ್ಯ ಹೇಳಿರ್ತಕ್ಕಂಥ ಶಬ್ದದಲ್ಲಿ ಪ್ರಾಪ್ತಿ ಇತಿ ಸಮಸ್ತಮೇ ತತ್ ಅಂತಿದೆ. ಆ ಪದ ನೆನಪಿರಬೇಕು, ಎದುರಿಗಿರ್ಬೇಕು, ಅವಾಗ ಅರ್ಥ ಆಗುತ್ತೆ. ಆಚಾರ್ಯ ಇತಿ ಅಂತ ಹೇಳಿದ್ದಾರಲ್ಲ, ಅದಕ್ಕೇನರ್ಥ ಅಂತ ಹೇಳುತ್ತಾರೆ. ಅಥ ಯದ್ವಾ ಇತಿ ಶಬ್ದ ಆದ್ಯರ್ಥೆ ಪ್ರಕಾರಾರ್ಥೇ ಚ. ವೆರಿ ಇಂಪಾರ್ಟೆಂಟ್. ಇತಿ ಶಬ್ದಕ್ಕೆ ಆದಿ ಅಂತ ಒಂದು ಅರ್ಥ ಇದೆ, ಈ ರೀತಿ ಇನ್ನೊಂದು ಅರ್ಥ ಇದೆ. ಈ ರೀತಿಯಾಗಿ ಹೇಳಿದರು, ಇತ್ಯುಕ್ತಂ ಈ ರೀತಿಯಾಗಿ ಹೇಳಲ್ಪಟ್ಟಿದೆ. ಇಲ್ಲಿ ಇನ್ನೊಂದು ಅರ್ಥ ಇದೆ ಇತಿ ಶಬ್ದಕ್ಕೆ, ಏನಂತ ಮೊದಲಾದ ಅಂತ ಅರ್ಥ ಇದೆ. ವೆರಿ ಇಂಪಾರ್ಟೆಂಟ್. ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಹೇಳ್ಬೇಕಾರೆ, ಸಿಗರೇಟು ವಗೈರೆ ಸೇದಬಾರದು ಅಂದ್ಬಿಡ್ತಾರೆ. ವಗೈರೆ ಅಂದ್ರೆ ಏನಲ್ಲಿ ಆ ಟೈಪ್ ಯಾವುದು ತಗೊಳ್ಬಾರದು. ಇತಿ ಶಬ್ದಕ್ಕೆ ಅಂಥದ್ದೆಲ್ಲ ತಗೊಂಡ್ಬಿಡ್ಬೇಕು. ಅದಕ್ಕೆ ಇಂಟೆಂಡೆಡ್ ಏನೇನಿರುತ್ತೆ ಆದಿ ಪದಾರ್ಥಗಳು. ಬೆಕ್ಕು ಬಂದ್ರೆ ನೋಡ್ಕೊ ಅಂದ್ರೆ ಬೆಕ್ಕು, ಮೊದಲಾದವುಗಳು ಬಂದ್ರೆ ನೋಡ್ಕೋ, ಬೆಕ್ಕು ಬಂದ್ರೆ ಮಾತ್ರ ನೋಡೋದು. ಅದು ಈ ಇಷ್ಟೆತ್ತರದ ಬೆಕ್ಕೆ ಬಂದ್ರೆ ನೋಡಿದ್ರೆ ಅಂತ ಅರ್ಥ ಅಲ್ಲ. ಬೆಕ್ಕು ಹೇಳಿದ್ರೆ ಬೆಕ್ಕಿನ ಮರಿ ಬಂತು ನೋಡ್ಲಿಲ್ಲ ಅಂತ ಹೇಳಬಾರ್ದು. ಬೆಕ್ಕು ಶಬ್ದಕ್ಕೆ ಏನರ್ಥ ಅಲ್ಲಿ, ಇದು ಮೊಸರಿದೆ ಬೆಕ್ಕು ಬಂದ್ರೆ ನೋಡ್ಕೋ ಅಂತ ಹೇಳಿದ್ರು ಅಷ್ಟೇ. ಅವನೇನ್ ಹೇಳಿದ, ಬೆಕ್ಕಿನ ಮೇಲೆ ಅಷ್ಟೇ ಕಣ್ಣು ಹಿಡ್ಕೊ ಕೂತ್ಕೊಂಡ, ಬೇರೆ ಏನೇನೋ ಬಂತು ಸುಮ್ಮನೆ ಹುಡ್ಕೋದು ಕೂತ್ಕೊಂಡ್ಬಿಟ್ಟ ಹಾಗೆ. ನೀವು ಹೇಳಿದ್ದು ಅಷ್ಟೇ ಮಾಡಿದ್ದೀನಿ ಅಂತೇಳಿ. ಆ ಶಬ್ದ ಹಾಗಲ್ಲ, ಬೆಕ್ಕಿಗೇನರ್ಥ ಅಲ್ಲಿ, ಬೆಕ್ಕು ಬೆಕ್ಕಿನ ಮರಿ ಬಟ್ ಒತ್ತಾಗಿ ಯಾವುದೇ ಮೊಸರು ಕದಿಲಕ್ಕೆ ಬಂದ್ರೆ ಮನುಷ್ಯ ಬಂದ್ರೆ ನೋಡ್ಕೊ ಅಂತ ಅರ್ಥ. ಅವ್ರು ಕಳ್ಳ ಬಂದಿದ್ದಾರೆ ಬರೀಕು ಅಂತ ಹೇಳಿದ್ರೆ ಕಳ್ಳ ತಗೊಂಡು ಹೇಳ್ಬಿಡೋದು. ಅವರು ಬಂದಿರೋದೇ ಅತ್ತಕ್ಕೀಗ, ಆದ್ರಿಂದ ಅವ್ರೆಲ್ಲರೂ ನೋಡ್ಕೊ ಅಂತ ಅರ್ಥ. ಎಲ್ಲಾದ್ರೂ ಹೇಳ್ತಾ ಕೂತ್ರೆ ಏನಾಗುತ್ತೆ, ದೊಡ್ಡ ಲಿಸ್ಟ್ ಆಗಿಬಿಡುತ್ತೆ. ಆದ್ರಿಂದ ಅಷ್ಟು ಹೇಳ್ಬಿಟ್ರೆ ಉಳಿದ ಅರ್ಥ ಆಗ್ಬಿಡುತ್ತೆ. ಎಟ್ಸೆಟ್ರಾ ಇತಿ ಶಬ್ದಕ್ಕೆ ದಜ್ ಅಂತ ಒಂದರ್ಥ, ಎಟ್ಸೆಟ್ರಾ ಅಂತ ಈ ದಜ್ ಅಂದ್ರೆ ರೀತಿ, ಈ ರೀತಿ ಅಂತ ಅರ್ಥ. ಇನ್ನೊಂದರ್ಥ ಇದೇ ಬದಲಾದವುಗಳು ಅಂತ ಅರ್ಥ. ಯದ್ವಾ ಇತಿ ಶಬ್ದ ಮುಕ್ತಸ್ಯ ವಿರೋಧ ಇತ್ಯಾದಿಕಂ ಬಾಹುಲ್ಯಂ ಲಿಂಗ ಶಬ್ದಾನಾವಿತ್ಯಂತಂ ನ್ಯಾಯ ದಶಕಂ ಗ್ರಾಹ್ಯಂ. ವೆರಿ ಇಂಪಾರ್ಟೆಂಟ್. ಮುಕ್ತಸ್ಯ ವಿರೋಧ ಅಂತ ಹೇಳ್ಕೊಂಡು ಹಿಂದಿನ ಅಧಿಕರಣದಲ್ಲಿ ಬಾಹುಲ್ಯಂ ಲಿಂಗ ಶಬ್ದಾನಂ ಅಂತ ಹೇಳಿ ಒಟ್ಟು ಎಷ್ಟಿವೆ ಅಂದ್ರೆ ನ್ಯಾಯ ದಶಕಂ, ಹತ್ತು ಆರ್ಗ್ಯುಮೆಂಟ್ ಇದೆ. ಅದಿಷ್ಟು ಸಮಸ್ತಂ ಇಸ್ ಅಪ್ಲೈ ಮಾಡಿಕೊಂಡು ಮಾತಾಡ್ತಿದ್ದಾನೆ ಅಂತ ಅರ್ಥ. ಪೂರ್ವಪಕ್ಷಿಗೆ ಇಷ್ಟೆಲ್ಲ ಬೇಸಿಸಿಕೊಂಡು ಮಾತಾಡ್ತಿದ್ದಾನೆ. ಪೂರ್ವಪಕ್ಷ ಸ್ಟ್ರೆಂಥನ್ ಮಾಡ್ತಾರೆ ಆಚಾರ್ಯರು, ಆಮೇಲೆ ಏನ್ ಮಾಡ್ತಾರೆ ಪಡೆದಾಗ್ತಾರೆ. ಉಳಿದವರು ಪೂರ್ವಪಕ್ಷ ಏನ್ ಮಾಡ್ತಾರೆ ಯಾವಾಗಲೂ ವೀಕ್ ಮಾಡಿಬಿಟ್ಟು ತಮಗೆ ಅನುಕೂಲ ಮಾಡ್ಕೋತಾರೆ. ಆಚಾರ್ಯ ಹಾಗೆ ಮಾಡೋದಿಲ್ಲ. ಪೂರ್ವಪಕ್ಷ ಎಷ್ಟು ತಲೆ ಹಾಕ್ಬೇಕು ಅಂದ್ರೆ, ಅರೇ ಆಚಾರ್ಯ ನಮಗೆ ಗೊತ್ತಿಲ್ಲ, ಆಚಾರ್ಯ ಹೇಳ್ಬಿಟ್ಟು ಅವರೇ ಸಿಕ್ಕಾಕೋತಾರೆ ಬಿಡೋದು ತಿಳ್ಕೊಂಡ. ಇಷ್ಟೆಲ್ಲ ಅದಕ್ಕೆ ಮಾತಿದೆ ಸಂಸ್ಕೃತದಲ್ಲಿ, ಅಲಂಕೃತ ಶಿರಚ್ಛೇದ ನ್ಯಾಯ ಅಂತ. ಅಲಂಕಾರ ಮಾಡಿದ್ರು ಮಾಡಿದ್ದೆ, ಅವ್ರು ಖುಷಿರೋ ಖುಷಿ, ಆಮೇಲೆ ತಲೆ ತೆಗೆದು ಬಿಡೋದು. ಈ ಪಶು ಮೇಕೆ ಈಕೆ ಬದುಕೊಳ್ಳೋಕೆ ಮೊದಲೇನ್ ಮಾಡ್ತಾರೆ, ಅಲಂಕಾರ ಭಾರಿ ಜೋರು ಮಾಡ್ತಾರೆ. ಅದು ಖುಷಿರೋ ಖುಷಿ ಪಾಪ, ಆದ್ರೆ ಅದರ ಅಭ್ಯಾಸ ಆಗುತ್ತೆ ಅದಕ್ಕೆ. ಯಾಕಂದ್ರೆ ಸತ್ತ ಮೇಲೆ ನನ್ನೆಣೆ ಬಾರ ಅದೇ ಅಂತೇಳಿ ಮೊದಲು ಗೊತ್ತಾಗೋದಿಲ್ಲ. ಇವತ್ತದ ವಿಷಯ ಆಗಿರೋದು ಹಾಗೇನೆ. ಮನುಷ್ಯ ಏನಾಗ್ತಾನೆ, ಬೆಟಿಗೆರೆಯಲ್ಲಿ ಹ್ಯಾಪಿನೆಸ್ ಏನ್ ಮಾಡಿಬಿಟ್ಟಿದೆ ಅವನನ್ನು ಇವತ್ತು ಹುಚ್ಚ ಅದರಲ್ಲೇ ಸತ್ತು ಹೋಗ್ತಾನೆ ಕೊನೆ. ಮತ್ತೆ ಕುಡಿದು ಕುಡಿದೇ ಸಾಯ್ತಾನಲ್ಲ, ಹಾಗೆ ಬಹಳ ಹುಷಾರಾಗಿರ್ಬೇಕು. ಪೂರ್ವ ಪಕ್ಷನ ಸ್ಟ್ರೆಂತ್ ಅನ್ನು ಮಾಡಿ ಖಂಡನೆ ಮಾಡೋದು ಆಚಾರ ವಿಶಿಷ್ಟವಾದ ವೈಶಿಷ್ಟ್ಯ. ಯಾತಕ್ಕೆ ಹಾಗೆ ಮಾಡ್ತಾರೆ ಅಂದ್ರೆ, ಯಾರು ಹಾಗೆ ಮಾಡಕ್ ಬರುತ್ತೆ? ಓವರ್ಆಲ್ ಕಂಟ್ರೋಲ್ ಇದ್ರೆ ಯಾರ ಬೇಕಾದ್ರೆ ಉತ್ತರ ಕೊಡ್ತೀವಿ, ಗೊತ್ತಿದ್ರೆ ಮಾತ್ರ ಏನ್ ಮಾಡ್ತಾರೆ? ಏನ್ ಬೇಕಾದ್ರೆ ಪ್ರಶ್ನೆ ಕೇಳಪ್ಪ, ಐ ರೀತಿ ಹೇಳ್ಬೇಕಾದ್ರೆ ಏನಾಗಿರ್ಬೇಕು ಕೊಟ್ಟೆ ಕೊಡಿ. ಇದ್ ಮಾತ್ರ ಕೇಳಿದ್ರೆ ಏನರ್ಥ ಅಲ್ಲಿಗೆ? ಬೇರೆ ಕೇಳಿದ್ರೆ ಪಂಚಿತ ಆಗುತ್ತೆ ಅಂತ. ಈ ಕಡೆ ಮಾತ್ರ ಬೋಲ್ ಮಾಡೋದ್ರೆ ಏನರ್ಥ? ಈ ಕಡೆ ಮಾಡಿ ಔಟ್ ಆಗ್ತಾರೆ ಅಂತ ಅವ್ರೇ ಹೇಳ್ಕೊಟ್ಟಾಗ ಲೆಕ್ಕ. ಔಟ್ ಮಾಡೋದು ಹೇಗೆ ಅಂತೇಳಿ, ಎಲ್ಲಿ ಬೇಕಾದ್ರೆ ಮಾಡು. ಅವಾಗ ಏನಾಗುತ್ತೆ, ಅವನು ಆಲ್ರೌಂಡರ್ ಫಸ್ಟ್ ಕ್ಲಾಸ್ ಆಗಿದ್ದಾನೆ ಅಂತ. ಆಚಾರ್ಯ ರೀತಿ ಮಾಡೋದಕ್ಕೆ ಗುಡಿಯವರು ಯಾರು ಇಷ್ಟ ಎಲ್ಲ ತಗೊಳ್ಳೋದಿಲ್ಲ. ತಮ್ಮ ದುರ್ಬಲವಾದ ಅದೇ ಒಂದು ಎರಡು ಬೋಲ್ ಹಿಡ್ಕೊಂಡ್ಬಿಟ್ಟು ಅದನ್ನೇ ವಾದ ಮಾಡ್ತಿರ್ತಾರೆ ಹೊರತು ಸ್ಟ್ರಾಂಗ್ ಇರೋದನ್ನು ತಗೊಳಕ್ ಹೋಗೋದಿಲ್ಲ. ಅದು ಅಕಸ್ಮಾತ್ ಬಂತು, ಸುಳ್ಳು ಹೊಂದ್ಬಿಡೋದು ಕಡೆ. ಅದು ಫೈನಲ್ ಆನ್ಸರ್. ಅದು ವ್ಯಾವಹಾರಿಕ ಇತ್ಯಾದಿ ಮಾತಾಡಿ ತಪ್ಪಿಸಿಕೊಡೋದು ನಮ್ಮಲ್ಲಿ ಅದಿಲ್ಲ. ಬಾಹುಲ್ಯಂ ಲಿಂಗ ಶಬ್ದಾನಾಮಿತ್ಯ ಅಂತ ಅಲ್ಲಿಗೆಲ್ಲಿ ನಾಳೆ ದಿವಸ ಮುಂದಿನ ಭಾಗ ಅದೇನು ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಹತ್ತನ್ನು ತೋರಿಸ್ತಾರೆ ಈಗ. ಓಂ ಯಾನಿ ಎಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸ ನಿರಾಸೀರ್ ನಿರ್ಮಮೋ ಯಾತಿ ಪರಂ ಜಯತಿ. ಸೋಚ್ಯುತಃ ಎಷ್ಟಾಗಿತ್ತು ನಿನ್ನೆ?